ಹೌದು. ಅದಕ್ಕೆ ಗೋಪಾಲದಾಸರು ಉತ್ತರ ಕೊಡುತ್ತಾರೆ, ಪಾಪ ಮಾಡಿದನೆನ್ನುವುದೇ ಮಹಾಪಾಪ. ಹೌದಾ? ಹಾಗಾದ್ರೆ ಪಾಪವೇ ಇಲ್ಲ, ಖುಷಿಯ ಬಂದಂತೆ ಇರಿ ಅಂದ್ರೆ ಹಾಗಲ್ಲ. ಪಾಪವಾದರೂ ಕೂಡ ಸ್ವತಂತ್ರವಾಗಿ ಮಾಡಬಲ್ಲೆ ಅಂದರೆ ದೊಡ್ಡ ಪಾಪ ಅದು. ಅದು ದೇವರೇ ಮಾಡಿಸಬೇಕು ನಮ್ಮಿಂದ. ನಾವು ಪಾಪವನ್ನಾದರೂ ಸ್ವತಂತ್ರವಾಗಿ ಮಾಡಲಿಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಏನು ಪಾಪ ಮಾಡಿದವು ಅಂತ ದೃಷ್ಟಿಯಿಂದ, ನಾ ಪಾಪ ಮಾಡಿದೆ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ ಅಂತ ಮಾಡಿದರೆ ಆ ನಾನು ಪಾಪ ಮಾಡಿದೆ ಎಂಬ ಭಾವನೆಯೇ ತಪ್ಪು. ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ ಅಂತ ಹೋಗುವುದು ಇನ್ನಷ್ಟು ತಪ್ಪಾಯಿತು. ಅದು ಪ್ರಾಯಶ್ಚಿತ್ತ ಹೇಗಾಗುತ್ತೆ? ಯಾಕೆ ವಿವಶನಾಗಿ ಎಲ್ಲ ಪಾಪಗಳನ್ನು ಮಾಡುತ್ತಾ ಇರುವಾಗ, ದೇವರ ವಶನಾಗಿ ಪಾಪಗಳನ್ನು ಮಾಡುವಾಗ ಪ್ರಾಯಶ್ಚಿತ್ತ ಮಾಡಿದ್ದೇ ಆಯಿತು, ಮತ್ತು ತಮ್ಮ ವಶವಿಲ್ಲದೆ ಮತ್ತೂ ಪಾಪ ಮಾಡುತ್ತಾ ಇದೆ, ಮತ್ತೂ ಪ್ರಾಯಶ್ಚಿತ್ತ ಹೇಗಾಗುತ್ತೆ? ಕುಂಜರ ಶೌಚವತ್ತು, ಆನೆ ಸ್ನಾನ ಮಾಡಿದಂತಾಯಿತು. ಅವಾಗೆ ಶುಕಾಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ, ರಾಜ ಹೌದು, ನ ಕರ್ಮಣ ಕರ್ಮ ನಿರ್ಹಾರ ನಹಿ ಆತ್ಯಂತಿಕ ಇಷ್ಯತೆ. ಕರ್ಮದಿಂದ ಇವಾಗ ಪಾಪ ಎಂಬ ಕರ್ಮ ಮಾಡಿದ್ದಾಯಿತು, ಅದಕ್ಕೆ ಪ್ರಾಯಶ್ಚಿತ್ತ ಎಂಬ ಇನ್ನೊಂದು ಕರ್ಮದಿಂದ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅಷ್ಟಾಗಲ್ಲಯ್ಯ. ಇದೆಲ್ಲ ಅವಿದ್ವದ್ ಅಧಿಕಾರಿತ್ವ, ಜ್ಞಾನವಿಲ್ಲದವರಿಗಾಗಿ ಹೇಳಿದ್ದಷ್ಟೇ. ಹಾಗಾದರೆ ನಾವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಯಾವುದು ಅಂದ್ರೆ ಹೇಳುತ್ತಾರೆ, ಕೇವಲ ಯಾ ಭಕ್ತ್ಯ ವಾಸುದೇವ ಪರಾಯಣ, ದೇವರಲ್ಲಿ ಕೇವಲವಾದ ಭಕ್ತಿ ಮಾಡಿದರೆ ಅಘಂ ಧುನ್ವಂತಿ ಕಾಸ್ಮ್ಯೇನ ನಿಹಾರ ವಿವ ಭಕ್ತರ. ಹೇಗೆ ಸೂರ್ಯ ಉದಯಿಸಿದಾಗ ಅಷ್ಟರವರೆಗೂ ಕಣ್ಣೇ ಕಾಣದೇ ರೀತಿಯಲ್ಲಿ ತುಂಬಾ ಕಣ್ಣು ಕಾಣದೆ ಮಾಡಿದಂತಹ ಮಂಜು ನೋಡ್ತಾ ಇರ್ತೇವೆ, ರೋಡೇ ಕಾಣಿಸಲ್ಲ, ಆಚೆ ಇದ್ದವರು ಕಾಣಲ್ಲ, ಅಷ್ಟು ಭೀಕರವಾದ ಪ್ರತಾಪ ತೋರ್ತಾ ಇರುತ್ತೆ. ಸೂರ್ಯ ಉದಯಿಸಿದರೆ ಎಲ್ಲ ಕರಗಿ ಹೋಗುತ್ತೆ, ಯಾವುದೂ ಇರಲ್ಲ. ಅದೇ ರೀತಿಯಲ್ಲಿ ನಮ್ಮ ಸಾಧನಾ ಮಾರ್ಗಕ್ಕೆ ಅಡ್ಡಿಯಾದ ನಾನಾ ಪಾಪಗಳೇನಿವೆ ಅವೆಲ್ಲ ಶ್ರೀಹರಿಯಲ್ಲಿ ಭಕ್ತಿಯನ್ನ ಮಾಡಲಿಕ್ಕೆ ಶುರು ಮಾಡಿದ ಕೂಡಲೇ ಕರಗಿ ತಾನಾಗಿ ಹೋಗುತ್ತೆ. ಹೇಳ್ತಾ ಇದ್ದಾರೆ, ನತದಾಹಿ ಅಗವಾನ್ ರಾಜನ್ ಪೂಯೇದ ತಪಾದಿಭಿ ಯಥಾ ಕೃಷ್ಣಾರ್ಪಿತ ಪ್ರಾಣ ತತ್ಪೌರುಷ ನಿಷೇವಯ. ದೇವರಲ್ಲೇ ತನ್ನ ಪ್ರಾಣಾದಿಗಳನ್ನೇ ಅರ್ಪಣೆ ಮಾಡಿ ದೊಡ್ಡವರ ಪಾದ ಸೇವಾ ಮಾಡಿದರೆ ಎಷ್ಟು ಪಾಪ ಹೋಗುತ್ತೋ ಅಷ್ಟು ಪಾಪ ನಾನಾ ರೀತಿಯಾದ ಪ್ರಾಯಶ್ಚಿತ್ತಗಳಿಂದ ಹೋಗುವುದೇ ಇಲ್ಲ. ಇನ್ನ ಹೇಳ್ತಾ ಇದ್ದಾರೆ, ದೇವರ ಚಿಂತನೆ ಇಲ್ಲ, ಪ್ರಾಯಶ್ಚಿತ್ತಗಳೇನೋ ಮಾಡಿ ಆಯಿತು, ಪಾಪ ಮಾಡಿದ್ದಾಯಿತು, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡಾಯಿತು, ಪ್ರಾಯಶ್ಚಿತ್ತ ಅನ್ನೋದು ಹೋಮನೋಹವನನೋ ಮಾಡಿದ್ದಾಯಿತು. ಆ ಹೋಮ ಮಾಡುವಾಗ ದೇವರ ಸ್ಮರಣೆ ಇಲ್ಲ. ಅದು ಹೇಗಿರುತ್ತೆ ಅಂದ್ರೆ ಅದು ಹೇಳುತ್ತಾರೆ, ಪ್ರಾಯಶ್ಚಿತ್ತಾನಿ ಕಿರಣಾನಿ ನಾರಾಯಣ ಪರಾಂಗುಖೈ. ದೇವರ ಸ್ಮರಣೆ ಇಲ್ಲದೆ ಮಾಡಿದಂತ ಈ ಪ್ರಾಯಶ್ಚಿತ್ತಗಳೆಲ್ಲ ಸುರಾ ಕುಂಭಮಿವ ಆಪಗಾಹ ನಪುನಂತಿ. ಮಧ್ಯ ಭಾಂಡವ ಸುರ ನದಿಯೊಳಗದ್ದಿ ತೆಗೆದರೇನು ಅಂತ ಹೇಳುತ್ತಾರೆ. ಅದೇ ಹೇಳ್ತಾ ಇದ್ದಾರೆ, ದೇವ ನದಿಯಲ್ಲಿ ದೊಡ್ಡ ಭಾಂಡದ ತುಂಬಾ ಮಡಕೆ ತುಂಬಾ ಮಧ್ಯ ಇಟ್ಟುಕೊಂಡು ಅದ್ದಿ ತೆಗೆದರೆ ಪವಿತ್ರ ಆಗುತ್ತೋ, ಹಾಗೆ ದೇವರ ಸ್ಮರಣೆ ಇಲ್ಲದೆ ಮಾಡಿದ ಎಲ್ಲಾ ಕರ್ಮಗಳು ಪವಿತ್ರ ಮಾಡಲ್ಲ. ಹಾಗಾದರೆ ನಾವು ಪಾಪಗಳೆಲ್ಲ ಹೋಗಿ ನರಕಕ್ಕೆ ಹೋಗದೆ ಯಮಧರ್ಮರಾಜನ ದರ್ಶನವೂ ಆಗದೆ ಯಮಭಟರ ದರ್ಶನವೂ ಆಗದೆ ಇರಬೇಕಾದರೆ ಏನು ಮಾಡಬೇಕು ಅಂದರೆ, ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೈರಿಹ ನತೇ ಯಮಂ ಪಾಶಭೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಶೀರ್ಣ ನಿಷ್ಕೃತಾಃ. ದೇವರ ಕೃಷ್ಣ ಪದಾರವಿಂದಯೋ, ದೇವರ ಪದಾರವಿಂದಗಳಲ್ಲಿ ಮನಃ ಸಕೃತ ನಿವೇಶಿತಂ, ಒಮ್ಮೆ ಚೆನ್ನಾಗಿ ಇಟ್ಟರೆ ಸಾಕಂತೆ. ಇಡುವುದು ಹೇಗಿಡಬೇಕು? ತದ್ಗುಣರಾಗಿಯೈರಿಹ, ದೇವರ ಗುಣಗಳನ್ನು ತಿಳಿದುಕೊಂಡು ಆ ಗುಣಗಳಲ್ಲಿ ರಾಗ ಬರಬೇಕು. ದೇವರ ಒಳ್ಳೆ ಒಳ್ಳೆ ಗುಣಗಳನ್ನು ತಿಳ್ಕೊಂಡು ಅದನ್ನು ನೆನೆದು ಸಂತೋಷದಿಂದ ಕೃಷ್ಣಾಂತ ಒಮ್ಮೆ ಸ್ಮರಣೆ ಮಾಡಿದರೆ ಸಾಕು. ಅಂಥವರು ಯಮಧರ್ಮರಾಜನನ್ನಾಗಲಿ, ಪಾಶಧಾರಿಗಳಾದ ಯಮಭಟರನ್ನಾಗಲಿ ಸ್ವಪ್ನದಲ್ಲೂ ನೋಡಲ್ಲ. ಅಷ್ಟೇ ಯಾಕೆ ಚೀರ್ಣ ನಿಷ್ಕೃತಾಹ, ತಮ್ಮ ಪಾಪಗಳಿಗೆ ಎಲ್ಲ ಪ್ರಾಯಶ್ಚಿತ್ತ ಮಾಡಿಕೊಂಡಾಯಿತು. ಒಮ್ಮೆ ದೇವರನ್ನ ನೆನೆಸಿದರೆ ಸಾಕು ಅಂದರು. ಹಾಗಾದರೆ ಬರೀ ದೇವರ ನಾಮಸ್ಮರಣೆ ಸಾಲದು, ದೇವರ ನಾಮಸ್ಮರಣೆ ಜೊತೆಗೆ ದೇವರ ನೆನಪು ಇರಬೇಕು. ದೇವರ ಪಾದದಲ್ಲಿ ಮನಸ್ಸಿಟ್ಟು ದೇವರ ನಾಮಸ್ಮರಣೆ ಮಾಡಿದರೆ ಅದು ಎಲ್ಲ ಪಾಪಗಳನ್ನ ಕತ್ತರಿಸಿ ಹಾಕುತ್ತೆ. ಹಿಂದೆ ಇತಿಹಾಸ ಪುರಾತನ ಇತಿಹಾಸವನ್ನ ಹೇಳುತ್ತೇನೆ. ಹಿಂದೆ ನಡೆದದ್ದು ಇತಿಹಾಸ ಅಂದರೆ ಏನರ್ಥ? ಇತಿಹಾಸ, ಇತಿಹಾಸ ಶಬ್ದ ಒಡೆದರೆ ಇತಿಹಾಸ, ಹೀಗೆ ನಡೆಯಿತು ಅಂತ. ನಡೆಯದೇ ಇರುವಂತಹ ಕಥೆಯನ್ನ ಇತಿಹಾಸ ಅಂಬಲ್ಲ, ನಡೆದದ್ದನ್ನೇ ಇತಿಹಾಸ ಅಂತ ಕರೀತಾರೆ. ಅಂತಹದ್ದು ನಡೆಯುತ್ತಯ್ಯ. ಕನ್ಯಾಕುಬ್ಜದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ, ಅಜಾಮಿಲ ಅಂತ, ದಾಸೀಪತಿಯಾಗಿದ್ದ, ಶೂದ್ರ ಸ್ತ್ರೀಯ ಕೈ ಹಿಡಿದಿದ್ದ. ನಾಮ್ನ ನಷ್ಟ ಸದಾಚಾರ ದಾಸ್ಯಾ ಸಂಸರ್ಗ ದೂಷಿತ, ದಾಸಿ ಸಂಸರ್ಗ ಮಾಡಿದ್ದ ಅದರಿಂದ ದೂಷಿತನಾಗಿದ್ದಾನೆ. ಅಷ್ಟೇ ಅಲ್ಲ, ಹೆಸರೇ ತೋರಿಕೊಡ್ತಾ ಇದೆ ನೋಡಿ, ಸದಾಚಾರ ಇಲ್ಲದವ ಅಜಾಮಿಲ ಅಂತ. ಆದರೆ ವಿಜಯಧ್ವಜರು ಇದಕ್ಕೆ ಎರಡು ರೀತಿ ಆಖ್ಯಾನ ಮಾಡುತ್ತಾರೆ. ಆ ಅಂದರೆ ಬ್ರಹ್ಮ, ಅವನಿಂದ ಜ ಅಂದರೆ ಹುಟ್ಟುವಂಥದ್ದು ಯಾವುದು? ಬ್ರಹ್ಮಜ್ಞಾನ. ಆ ಜ್ಞಾನದಿಂದ ಮೀಲನ ಒಟ್ಟಾಗುವುದು ಯಾರಿಗಿದೆಯೋ ಅವರು ಅಜಾಮಿಲ, ಅಂದರೆ ಬ್ರಹ್ಮಜ್ಞಾನಿ ಅಂತ ಒಂದರ್ಥ. ಅಜ ಅಂದರೆ ಪ್ರಕೃತಿ, ನಾನಾ ರೀತಿಯಾದ ದೋಷಗಳು, ಆಧಾರ ಮೀಲನ, ಸಂಪರ್ಕ ಯಾರಿಗಿದೆಯೋ ಎರಡನೇ ಅಜಾಮಿಲ. ಆದ ಮತ್ತು ದೇವರ ಕರುಣೆ ಆಯಿತು, ಮೊದಲಿನ ಅಜಾಮಿಲನೇ ಆದ. ಮೊದಲು ಅಜಾಮಿಲನಾಗಿದ್ದ, ನಂತರ ಅಜಾಮಿಲನಾದ, ನಂತರ ಮತ್ತು ಅಜಾಮಿಲನಾದ. ಏನು ಮಾಡುತ್ತಾ ಇದ್ದ? ನಾನಾ ಗರ್ಹಿತ ಮೃತ್ಯುಮಾಶ್ರಿತ ಬಂಧಕ್ಷೈಹಿ ಕೈತವೈಹಿ ಚೌರ್ಯೈಹಿ, ನಾನಾ ಕಪಟತನ ಮಾಡುತ್ತಾ ಇದ್ದ. ತನ್ನ ಆ ಶೂದ್ರಸ್ತ್ರೀ, ಆಕೆಯಲ್ಲಿ ತನಗೆ ಹುಟ್ಟಿದ ಮಕ್ಕಳು, ಅವರನ್ನ ಚೆನ್ನಾಗಿ ನೋಡಿಕೊಳ್ಳಲಿಕ್ಕೆ 10 ಜನ ಮಕ್ಕಳನ್ನ ಪಡೆದಿದ್ದ. ಅವರನ್ನ ಆ ಕುಟುಂಬ ಪೋಷಣೆಗಾಗಿ ನಾನಾ ಮಾಡಬಾರದ ಕೆಲಸಗಳನ್ನ ಮಾಡಿ ಕುಟುಂಬ ಪೋಷಣೆ ಮಾಡಿದ, ಕಳ್ಳತನವೂ ಮಾಡಿದ. ಯಾರು ಮಾಡಿದ್ದು ಅಂದರೆ ಪರಿಚಯ ಮಾಡಿಕೊಡುತ್ತಾರೆ ಯಮಭಟರು. ಇವ ಹೇಗಿದ್ದಪ್ಪ ಅಂದರೆ 4 ವೇದಗಳ ಅಧ್ಯಯನ ಮಾಡಿದ್ದ, ವೇದಾರ್ಥ ತಿಳ್ಕೊಂಡಿದ್ದ, ವೇದಾರ್ಥ ಅನುಷ್ಠಾನಕ್ಕಿಟ್ಟಿದ್ದ. ಮೂರು ಬೇರೆ, ವೇದ ಗೊತ್ತಿರುತ್ತೆ ಕೆಲವರಿಗೆ, ವೇದಾರ್ಥ ಗೊತ್ತಿರಲ್ಲ. ವೇದಾರ್ಥ ತಿಳಿಯಲಿಕ್ಕೆ ಹೋಗ್ತಾರೆ, ವೇದವೇ ಅಧ್ಯಯನ ಮಾಡಿರಲ್ಲ ಇಬ್ಬರು. ಇನ್ನ ವೇದವೂ ತಿಳಿದು ವೇದಾರ್ಥ ತಿಳಿದಿದ್ದರೂ ಕೂಡ ಅನುಷ್ಠಾನಕ್ಕಿಟ್ಟಿರಲ್ಲ. ಆದ್ದರಿಂದ ವೇದ ತಿಳಿದು ವೇದಾರ್ಥ ತಿಳಿದು ವೇದಾರ್ಥ ಅನುಷ್ಠಾನಕ್ಕಿಟ್ಟು ನಿತ್ಯ ಪಂಚಯಜ್ಞಶೀಲನಾಗಿದ್ದು ತಂದೆ ತಾಯಿ ಗುರು ಬ್ರಾಹ್ಮಣ ಅತಿಥಿಗಳ ಸತ್ಕಾರಿಯಾಗಿದ್ದು ಮಿತವಾತ್ ಅನಸೂಯಕ ಅಸೂಯ ಇಲ್ಲ ತಪಸ್ವಿ, ಇಂಥವ ಆ ಕೆಲಸ ಮಾಡಿದ್ದು. ಯಾವ ಕೆಲಸ? ನಾನಾ ಕಳ್ಳತನ ಮೊದಲಾತು ಎಲ್ಲವೂ ಮಾಡಿದ. ಎಷ್ಟು ವರ್ಷ ಕಳೆದ? ತನ್ನ ಕುಟುಂಬವನ್ನ ಭರಣೆ ಮಾಡತಾ ಮಾಡತಾ ಅಂದರೆ 88 ವರ್ಷಗಳ ಕಾಲ ಕಳೆದ. ಅದರಲ್ಲಿ ಕೊನೆಯವ ನಾರಾಯಣ ಅಂತ, ಅವನ ಮೇಲೆ ತುಂಬಾ ಅಭಿಮಾನ. ಅವನ ಜೊತೆಗೆ ಭುಂಜಾನ ಪ್ರತಿಭನ್ ಖಾದನ್ ಬಾಲಕ ಸ್ನೇಹಯಂತ್ರಿತ, ಹುಡುಗನ ಮೇಲೆ ತುಂಬಾ ಅಭಿಮಾನ ಬಂತು, ಇನ್ಯಾರ ಮೇಲೂ ಇಲ್ಲ. ಕೊನೆಗೆ ಮೃತ್ಯುಕಾಲ ಬಂತು. ಮೃತ್ಯುಕಾಲ ಬಂದಾಗ ಪಾಶಧರರಾದಂತಹ ಯಮಭಟರು ಬರ್ತಾ ಇದ್ದಾರೆ. ಹಾಕಿ ಸೆಳೆಯುವಾಗ ಮನಸ್ಸು ಮಗನ ಕಡೆ ಹೋಯಿತು. ಯಾಕೆ ಅಭ್ಯಾಸ ಆಗಿತ್ತು, ಮಗನದ್ದೇ ಅಭ್ಯಾಸ ಆಗಿತ್ತು, ಅದಕ್ಕೆ ಮಗನ ಕಡೆ ಹೋಯಿತು. ಆಗ ವಿಪ್ಲಾರಿತೇನ ಸ್ವರೇಣೋಚ್ಚೈಹಿ ಆಜುಹಾವ ಆಕುಲೇಂದ್ರಿಯ, ತನ್ನ ಪುತ್ರ ನಾರಾಯಣ ಎಂಬುವನನ್ನ ಗಟ್ಟಿಯಾಗಿ ಕೂಗಿದ, ನಾರಾಯಣ ಅಂತ ಕೂಗಿದ. ಹೇಳ್ತಾರೆ, ನಿಶಮ್ಯ ನಯನಾಣ್ಯ ಮುಗತೋ ಹರಿಕೀರ್ತನ, ಸಾಯುವಂಥವನ ಬಾಯಿಯಿಂದ ನಾರಾಯಣ ಎಂಬ ನಾಲ್ಕು ಅಕ್ಷರ ಹೊರಬಂದ ಕೂಡಲೇ ವಿಷ್ಣು ದೂತರು ಬರ್ತಾ ಇದ್ದಾರಂತೆ. ಅಲ್ಲಿಗೆ ಬಿಡಿಸಿ ಬಿಡ್ತಾ ಇದ್ದಾರೆ ಯಮಪಾಶಗಳನ್ನ. ಹೇಳ್ತಾ ಇದ್ದಾರೆ, ಹೇಗಿದ್ದಾರೆ ಅವರು? ಸರ್ವೇ ಪದ್ಮಫಲಾಶಾಹ ಪೀತ ಕೌಶೇಯ ವಾಸತಃ, ಎಲ್ಲರೂ ಪೀತಾಂಬರ ಧಾರಣೆ ಮಾಡಿದ್ದಾರೆ, ಎಲ್ಲರೂ ಕೂಡ ನೂತನ 16 ವರ್ಷದ ಯುವಕರಂತೆ ಇದ್ದಾರೆ. ಎಲ್ಲರೂ ಚಾರು ಚತುರ್ಭುಜ, ಸುಂದರವಾದ ನಾಲ್ಕು ಭುಜಗಳನ್ನು ಧಾರಣೆ ಮಾಡಿದ್ದಾರೆ. ಇನ್ನ ಧನುಸ್ಸು, ಬಾಣ, ಶಂಖ, ಚಕ್ರ, ಗದ, ಪದ್ಮಗಳನ್ನು ಧಾರಣೆ ಮಾಡಿದ್ದಾರೆ. ಕಿರೀಟಗಳಿಟ್ಟುಕೊಂಡಿದ್ದಾರೆ, ಕುಂಡಲಗಳಿಟ್ಟುಕೊಂಡಿದ್ದಾರೆ, ಒಳ್ಳೆ ವರಮಾಲೆಗಳನ್ನು ಹಾಕಿಕೊಂಡಿದ್ದಾರೆ, ಬಂದಿದ್ದಾರೆ. ತಮ್ಮ ತೇಜಸ್ಸಿನಿಂದ ಎಲ್ಲಾ ದಿಕ್ಕುಗಳನ್ನು ಪ್ರಕಾಶಗೊಳಿಸ್ತಾ ಇದ್ದಾರೆ. ಯಾಕಿಷ್ಟು ವರ್ಣನೆ ಮಾಡ್ತೀರಾ ಅಂದ್ರೆ, ಎಂದಾದರೂ ಕಾಣಿಸಿದ್ರೆ ಇವರು ಅಂತ ನಾವು ಗುರುತಿಡ್ಲಿಕ್ಕಾಗತ್ತಲ್ಲ, ಅದಕ್ಕೆ ತುಂಬಾ ಸಾಧನೆ ಮಾಡ್ತೀರಲ್ಲ ಬಸವೇಶ್ವರ ನಗರ ಮಾತೃಸಂಘದಲ್ಲಿ. ಎಂದಾದರೂ ಒಂದು ದಿವಸ ಪ್ರವಚನಕ್ಕೆ ಅವರು ಬಂದುಬಿಟ್ರೆ, ಯಾರೋ ಡ್ರಾಮಾ ಕಂಪನಿಯಲ್ಲಿ ಬಂದಾರೆ ಅಂತ ಹೊರ ಕಳಿಸದೆ ಇಲ್ಲ ದೇವತೆಗಳು ಅಂತ ಗುರುತಾಕಬೇಕು. ಸರಿ, ಅವರ ದರ್ಶನ ಆಯಿತು. ಅವಾಗೆ ಕೇಳ್ತಾ ಇದ್ದಾರೆ, ನೀವ್ಯಾರು? ಯಮಧರ್ಮರಾದರ ಆಜ್ಞಾ ಪಾಲನೆ ಮಾಡತಕ್ಕಂಥ ನಮ್ಮ ಪಾಶಗಳನ್ನ ಬಿಡಿಸಿ ಬಿಡುತ್ತಾ ಇದ್ದೀರಾ? ಅಂದರೆ ನಾವು ನಾರಾಯಣನ ದೂತರು ಅಂದ್ರು. ನೀವು ಯಮಧರ್ಮರಾಜನ ದೂತರಲ್ಲ, ನಿಮಗೆ ಧರ್ಮ ಗೊತ್ತು, ಗೊತ್ತಿದ್ರೆ ಹೇಳಿ ಅಂದ್ರು. ಅವಾಗೆ ಯಮಧರ್ಮರಾಜರ ಭಟರು ಚೆನ್ನಾಗಿ ಹೇಳಿದರು, ವೇದ ಪ್ರಣಹಿತೋ ಧರ್ಮ ಅಧರ್ಮ ತತ್ ವಿಪರ್ಯಯ. ಈ ಅಧರ್ಮ ಅಂಬುದೇನಿದೆ, ವೇದ ಹೇಳಿದ್ದೇ ಧರ್ಮ, ಅದಕ್ಕೆ ವಿಪರೀತವಾದ್ದು ಅಧರ್ಮ. ವೇದ ಅಂದ್ರೆ ಏನು? ವೇದೋ ನಾರಾಯಣ ಸಾಕ್ಷಾತ್, ವೇದ ಅಂದ್ರೆ ನಾರಾಯಣನೇ ಸಾಕ್ಷಾತ್ ಆಗಿ. ಆದ್ದರಿಂದ ಈ ಭಗವಂತ ಏನು ವಿಶೇಷವಾಗಿ ಪಾಪಗಳನ್ನು ಮಾಡಿಸ್ತಾ ಇದ್ದಾನೆ, ಅದಕ್ಕೆ ಶಿಕ್ಷೆಯನ್ನು ಕೊಡಲಿಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ತುಂಬಾ 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 ಹೇಳ್ತಾ ಇದ್ದಾರೆ. ಯಮಭಟರ ಬಾಯಿಯಿಂದ ತತ್ವಜ್ಞಾನದ ಸುರಿಮಡಿ ಕೊಡತಾ ಇದ್ದಾರೆ. ಒಂದು ಮನಸ್ಸು ಹೇಳಿದರೆ, ಅವರು ಜೀವಿ ಪಾಪಗಳನ್ನ ಮಾಡುವ ರೀತಿ ಹೇಗೆ ಎಂಬುದನ್ನು ಆಳವಾಗಿ ವರ್ಣನೆ ಮಾಡುತ್ತಾ ಇದ್ದಾರೆ. ತದೇ ತತ್ ಷೋಡಶ ಕಲಂ ಲಿಂಗಂ ಶಕ್ತಿತ್ರಯಂ ಮಹತ್ ದತ್ತೇ ಅನುಸಂಸ್ಕೃತಿಂ ಪುಂಸಿ ಹರ್ಷ ಶೋಕ ಭಯಾರ್ಥಿತಂ. ಭಗವಂತ ಈ ಜೀವನೊಳಗೆ ನಿಂತು 16 ಕಲೆಗಳಿರತಕ್ಕಂತಹ ಲಿಂಗವನ್ನ ಕೊಟ್ಟ, ಲಿಂಗ ದೇಹವನ್ನ ಅಂಟು ಕೊಟ್ಟ. ಅಷ್ಟೇ ಅಲ್ಲ, ಜ್ಞಾನ ಇಚ್ಛ ಕ್ರಿಯೆಗಳೆಂಬ 3 ಶಕ್ತಿಗಳನ್ನು ಇಟ್ಟು ಭಗವಂತ ಮಾಡಿಸಿ ಬಿಡ್ತಾ ಇದ್ದಾನೆ ಎಲ್ಲರಿಗೂ. ಇಲ್ಲಿ ನಾವು ಅವರ ಪಾಪಕ್ಕೆ ಶಿಕ್ಷೆ ಕೊಡುವುದು, ಅವರೇ ಪಾಪ ಮಾಡಿದರು ಅಂತಲ್ಲ, ಸ್ವಾಮಿಯೇ ಅವರ ಕರ್ಮಾನುಸಾರ ಮಾಡಿಸಿದ, ಅದು ನಮಗೂ ಗೊತ್ತು. ಆದರೆ ಆ ಮಾಡಿಸಿದ್ದು ಯಾವುದರಿಂದ? ಇವರ ಕರ್ಮಾನುಸಾರ, ಅದಕ್ಕೆ ಶಿಕ್ಷಾ ಕೊಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಇಷ್ಟರ್ಥ ಹೇಳ್ತಾ ಇದ್ದಾರೆ. ನಂತರ ಹೇಳತ, ಇವ ತುಂಬಾ ತಪ್ಪನ್ನ ಮಾಡಿದ್ದಾನೆ, ಆದ್ದರಿಂದ ಇವನಿಗೆ ನಾವು ಶಿಕ್ಷೆಯನ್ನು ಕೊಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅವಾಗ ವಿಷ್ಣುದೂತರು ಹೇಳ್ತಾರೆ, ಅಹೋ ಕಷ್ಟಂ ಧರ್ಮ ದೃಶಾಂ ಅಧರ್ಮ ಸ್ಪೃಹದೇ ಸದಾ. ಅಲ್ಲ, ಧರ್ಮ ಗೊತ್ತಿರಬೇಕಾದವರಿಗೆ ಧರ್ಮ ಗೊತ್ತಿಲ್ಲದೆ ಹೋಗ್ತಾ ಇದೆ, ಇದೆಂಥ ವಿಪರ್ಯಯ ಅಂದ್ರು. ಏನು ನಮಗಂಥ ಅಧರ್ಮ ಏನು ಮಾಡಿದ್ವು ನಾವು? ಅಂದರೆ ಎಲ್ಲ ಗೊತ್ತು ನಿಮಗೆ, ಕೊನೆಗೆ ನಾರಾಯಣ ಅಂತ ಕೂಗಿದನಲ್ಲ, ಅದು ಯಾಕೆ ಲೆಕ್ಕ ಹಾಕಲಿಲ್ಲ ಅಂದ್ರು. ಯದಾ ನಾರಾಯಣ ಇದು ಜಗಾದ ಚತುರಕ್ಷರಂ ಏತೇನೈವ ಹಿ ಅಗೋ ನೋಚ್ಯ ಕೃತಂ ಚಾತ್ ಅಘನಿಶ್ರುತಂ. ನಾರಾಯಣ ಅಂತ ಕೂಗಿದ ಕೂಡಲೇ ಆ ಒಂದು ಮಾತಿನಿಂದಲೇನೆ ಎಲ್ಲಾ ಪಾಪಗಳು ಕೊಚ್ಚಿ ಹೋಗಿವೆ. ಇಲ್ಲಿ ಹೇಳ್ತಾ ಇದ್ದಾರೆ, ಅಯಂ ಹಿ ಶ್ರುತ ನಿರ್ವೇಶಿ ಜನ್ಮ ಕೋಟಿ ಅಂಬಸಾಮಪಿ. ಇವ ಈ ಜನ್ಮದ್ದು ಮಾತ್ರ ಅಲ್ಲ, ಕೋಟಿ ಜನ್ಮದ ಪಾಪಗಳಿಗೂ ಒಳ್ಳೆ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ. ಯದ್ ವ್ಯಾಜಹಾರ ವಿವಶಃ ನಾಮಸ್ವತ್ತೇ ನಂಬರೇ. ಸುಂದರವಾದ ಪದಗಳನ್ನು ಹಾಕ್ತಾ ಇದ್ದಾರೆ ಇಲ್ಲಿ. ಇವ ಮೊದಲು ತತ್ವಜ್ಞಾನಿಯಾಗಿದ್ದ, ಆಗಲೂ ವಿವಶನಾಗಿದ್ದ, ದೇವರ ವಶನಾಗಿಯೇ ತತ್ವಜ್ಞಾನಿಯಾಗಿದ್ದ, ನಂತರ ಶೂದ್ರ ಸ್ತ್ರೀ ಕೈ ಹಿಡಿದ, ಅದು ವಿವಶನಾಗೇ ಹಿಡಿದ, ದೇವರ ವಶನಾಗಿಯೇ ಕರ್ಮದ ವಶನಾಗಿಯೇ ಹಿಡಿದ, ಕೊನೆಗೆ ದೇವರ ನಾಮಸ್ಮರಣೆ ಕೂಡ ವಿವಶ ವಿವಶನಾಗಿಯೇ ಮಾಡಿದ, ದೇವರೇ ಕೊಟ್ಟದ್ದು. ಒಟ್ಟಾರೆ ಎಲ್ಲಾ ಕಡೆ ದೇವರೇ ಇವನನ್ನ ಮುಳುಗಿಸಿದ್ದು, ದೇವರೇ ಇವನನ್ನ ಎಬ್ಬಿಸಿದ್ದು ಅಂತ ತಿಳಿಸಿಕೊಡತಾ ಇದ್ದಾರೆ. ಯಾವ ಯಾವ ಪಾಪಗಳು ಹೋಗಿಬಿಡುತ್ತೆ ಹೇಳುತ್ತಾರೆ, ಯಾವ ಪಾಪಗಳು ಪಂಚ ಮಹಾಪಾತಕಗಳು ಅಂತ ಹೇಳುತ್ತಾರೋ, ಮಹಾ ಮಹಾಪಾತಕಗಳೇನಿವೆಯೋ ಅವೆಲ್ಲವೂ ಕೂಡ ಅವಕ್ಕೆ ನಿಷ್ಠ ಅಂದ್ರೆ ಪ್ರಾಯಶ್ಚಿತ್ತ ಹೇಳಲಿಲ್ಲ, ನರಕಕ್ಕೆ ಹೋಗಲೇಬೇಕು ಅಂತ ಹೇಳಿದರು. ಆದರೆ ಅದಕ್ಕೆಲ್ಲದಕ್ಕೂ ಒಂದೇ ಹೇಳ, ಸರ್ವೇಶಾಮಪಿ ಅಭವತ ಇದಮೇವ ಸುನಿಶ್ಚಿತಂ. ಸ್ತೇನ ಕಳ್ಳತನ ಮಾಡಿದವ, ಸುರಾಪ ಹೆಂಡ ಕುಡದವ, ಮಿತ್ರಧೃತ್ ಮಿತ್ರದ್ರೋಹ ಮಾಡಿದವ, ಬ್ರಹ್ಮ ಬ್ರಾಹ್ಮಣ ಹತ್ಯೆ ಮಾಡಿದವ, ಗುರುಕಲ್ಪಲ ಗುರು ಸ್ತ್ರೀಯನ್ನ ಬಯಸಿದವ, ಸ್ತ್ರೀ ರಾಜ ಪಿತೃ ಗೋ ಹಂತ ಸ್ತ್ರೀಯರನ್ನು ಕೊಂದವ, ರಾಜರನ್ನು ಕೊಂದವ, ಪಿತೃಗಳನ್ನು ಕೊಂದವ, ಗೋವುಗಳನ್ನು ಕೊಂದವ. ಏತ ಪಾತಕಿನೋಪರೆ, ಇನ್ನ ಇನ್ನ ಏನು ಪಾತಕಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಇದಮೇವ ಸುನಿಶ್ಚಿತಂ, ಇದೇ ನಿಶ್ಚಯವಯ್ಯ. ಏನು ಅಂದರೆ ನಾಮ ವ್ಯಾಹರಣಂ ವಿಷ್ಣೋ ಯತಸ್ತದ್ ವಿಷಯಾಮತಿ. ದೇವರ ನಾಮಸ್ಮರಣೆಯೇ ಅವರೆಲ್ಲರಿಗೂ ಅವರು ಮಾಡಬೇಕಾದಂಥ ಪ್ರಾಯಶ್ಚಿತ್ತ. ಆ ನಾಮಸ್ಮರಣೆ ಬಂದಾಗ ದೇವರ ನೆನಪು ಬಂದಿರಬೇಕು, ಇಷ್ಟೇ ಸಾಕು ಅಂದ್ರು. ಇಲ್ಲಿ ಹೇಳುತ್ತಾರೆ, ಇಲ್ಲಿ ಹೇಳಿದ ಪಟ್ಟಿ ನಾವ್ಯಾರು ಮಾಡುತ್ತಾ ಇಲ್ಲಲ್ಲ, ಅದೇನು ನಮಗೆ ಅಡ್ಡಿ ಇಲ್ಲ ಅಂತ ನಮ್ಮ ತಲೆಯಲ್ಲಿ. ನಾವು ಸ್ತೇನ, ನಾವೇನು ಕಳ್ಳರಲ್ಲ, ನಾವೇನು ಹೆಂಡ ಕುಡಿತಾ ಇಲ್ಲ, ನಾವೇನು ಮಿತ್ರ ದ್ರೋಹ ಮಾಡುತ್ತಾ ಇಲ್ಲ, ನಾವೇನು ಬ್ರಾಹ್ಮಣರನ್ನ ಚೂರಿ ಹಾಕಿ ಕೊಲ್ತಾ ಇಲ್ಲ, ನಾವೇನು ಗುರುಕಲ್ಪಗಾಮಿಗಳಲ್ಲ, ಸ್ತ್ರೀ ರಾಜ ಪಿತೃ ಗೋಹಂತೃಗಳು ನಾವಲ್ಲ ಅಂದ್ರೆ ಅಲ್ಲ ಹೌದಾ ನೀವೇ ಹೇಳಿ ಎಂದು ಒಂದು ಸಲ ನೋಡಿದರೆ ತೇನ ಕಳ್ಳತನ ಹೇಳುತ್ತಾರೆ. ಇದು ಈ ಪದಾರ್ಥ ಕದ್ದದಕ್ಕಂತೆ ಈ ಪದಾರ್ಥ ಕದ್ದರೆ ಜಾಸ್ತಿ ಅಂತ ಒಂದಕ್ಕೊಂದು ಒಂದಕ್ಕೊಂದು ಜಾಸ್ತಿ ಅಂತ ಹೇಳುತ್ತಾ ಕೊನೆಗೆ ಬಂಗಾರ ಕಳ್ಳತನ ಮಾಡಿದರೆ ದೊಡ್ಡ ಪಾಪ ಅಂದ್ರು. ಬಂಗಾರ ದಾನ ಕೊಟ್ಟರೆ ಅದರಷ್ಟು ಪುಣ್ಯ ಯಾವುದಿಲ್ಲ, ಎರಡು ದಾನಗಳಿಗೆ ಸಮವಾದದ್ದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಘುಪ್ರೇಮ ತೀರ್ಥರು ಅದನ್ನು ಆಚರಣೆ ಮಾಡಿ ತೋರಿಸಿದರು. ಬ್ರಾಹ್ಮಣನನ್ನ ಕರೆದು ಯೋಗ್ಯರಾದ ಬ್ರಾಹ್ಮಣರು ಪಾಠ ಪ್ರವಚನಾದಿಗಳನ್ನು ಮಾಡಿಕೊಳ್ಳುವವರನ್ನ ಕರೆದು ಮನೆ ಕಟ್ಟಿಸಿ, ಕಟ್ಟಿಸಿದ ಮನೆ ಇದ್ದರು ಎಲ್ಲ ಬರೆ ಮನೆ ಅಲ್ಲ, ಪದಾರ್ಥಗಳು ಎಲ್ಲ ತುಂಬಿ ಮನೆ ಹೊರಗೆ ಬಂದು ಆ ಬ್ರಾಹ್ಮಣನ ಕೈಯಲ್ಲಿ ದಾನ ಕೊಟ್ಟರೆ ಆ ಬ್ರಾಹ್ಮಣನ ವಂಶ ಎಷ್ಟು ಕಾಲ ಆ ಮನೆಯಲ್ಲಿ ಇರುತ್ತೋ ಅಷ್ಟು ಸಾವಿರ ವರ್ಷಗಳ ಕಾಲ ನಮ್ಮ ಇಡೀ ವಂಶ ವಂಶ ದೇವರ ಸನ್ನಿಧಾನಕ್ಕೆ ಹೋಗಿಬಿಡುತ್ತೆ, ಸ್ವರ್ಗದಲ್ಲಿ ವಾಸ ಮಾಡುತ್ತೆ. ಆ ವಂಶಕ್ಕೆ ಎಂದೂ ಕುಂದಿಲ್ಲ ಅಂತ ಹೇಳ್ತಾರೆ. ಅದು ತಿಳ್ಕೊಂಡು ಜೀವನದಲ್ಲಿ ನಾಲ್ಕು ಸಲ ಸರ್ವಸ್ವ ದಾನ ಮಾಡಿದರು ರಘುಪ್ರೇಮ ತೀರ್ಥರು. ಅಂದರೆ ಎರಡು ಮನೆ ನಮದಿಟ್ಟುಕೊಂಡು ಒಂದು ಮನೆ ದಾನ ಮಾಡಿದರು ಅದು ಬುದ್ಧಿ ಬರಲ್ಲ. ಎರಡು ಮನೆ ಇರುವಾಗ ಒಂದು ಮನೆ ಕೊಡೋಣ ಅಂದ್ರೆ ಬಾ ಬೇಡಪ್ಪ ಇರಲಿ ಅಂತ ಇರ್ತೇವೆ. ಹೌದು, ಇರಲಿಕ್ಕೆ ಬೇರೆ ಮನೆ ಇಲ್ಲ, ಇರೋದು ಒಂದೇ, ಅದನ್ನೇ ಕೊಟ್ಟು ರೋಡಿಗೆ ಬಂದದ್ದು. ಹಾಗೆ ಐದು ಸಲ ದೇವರು ಕೊಟ್ಟದ್ದೆಲ್ಲ ಬ್ರಾಹ್ಮಣರಿಗೆ ಕೊಟ್ಟು ವಿಶೇಷವಾಗಿ ಮಹಾಜ್ಞಾನಿಗಳು ಅಂತ ಅನಿಸಿಕೊಂಡ್ರು. ಹಾಗೆ ಬಂಗಾರ ದಾನ ಮಾಡಿದರೂ ಅಷ್ಟೇ ಫಲ ಅಂತ ಹೇಳ್ತಾರೆ. ತಗೊಂಡವರಿಗೆ ಅಷ್ಟೇ ದುಃಖ. ಬಂಗಾರ ಎಷ್ಟು ತಗೊಳ್ತಾರೋ ಅಷ್ಟು ಕೆಜಿ ಪಾಪ ಅವರ ಹತ್ರ ಬರುತ್ತೆ. ಆದ್ದರಿಂದ ಬಂಗಾರ ದಾನ ಮಾಡಿದರೆ ಅಷ್ಟು ಶ್ರೇಷ್ಠ, ಹಾಗೆ ಬಂಗಾರ ದಾನ ಕಳ್ಳತನ ಮಾಡಿದರೆ ಅಷ್ಟೇ ಪಾಪ. ಸಾಲಿಗ್ರಾಮ ದಾನ ಮಾಡಿದರೆ ಬ್ರಹ್ಮಾಂಡ ದಾನ ಕೊಟ್ಟಷ್ಟು ಫಲ. ಸಾಲಗ್ರಾಮ ಕದ್ದರೆ ಅದಕ್ಕೆ ಕೋಟಿ ಪಟ್ಟು ಪಾಪ. ಅದು ಯಾಕೋ ಚಾಲ್ತಿಯಲ್ಲಿ ಬಂದಿದೆ, ಸಾಲಿಗ್ರಾಮ ಕದ್ರೆ ದೋಷ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ನಾವು ಮನೆಯಲ್ಲಿ ಕ್ಷೇತ್ರ ಸಾಲಿಗ್ರಾಮ ಇತ್ತು, ಪೂಜೆ ಮಾಡೋರು ಇದ್ದಿಲ್ಲ, ಯಾರನ್ನು ಕರಿತಾ ಇದ್ವು, ಕೊನೆಗೆ ನೋಡಿದ್ರೆ ಒಂದೇ ಸಾಲಿಗ್ರಾಮ ಉಳಿಯಿತು ಮನೆಯಲ್ಲಿ. ಯಾಕೆ? ಸಾಲಿಗ್ರಾಮ ಕದ್ರೆ ದೋಷ ಇಲ್ಲ, ಪ್ರತಿಮಾ ಕದ್ದರೆ ದೋಷ ಇಲ್ಲ, ಯಾರು ಹೇಳಿದ್ರು ಗೊತ್ತಿಲ್ಲ. ಸಾಲಿಗ್ರಾಮ ಕದ್ದರೆ ಅಷ್ಟೂ ದೋಷ ಇದೆ. ಹಾಗೆ ವಿಜಯದಾಸರು ಹೇಳುತ್ತಾರೆ, ಸ್ವಾಮಿ ಇದು ಕದ್ದೆ ಅದು ಕದ್ದೆ ಅಂತ ನಾನಾ ಕದಿಯಾಟ ಏನಿದೆ, ಎಲ್ಲದರಕ್ಕಿಂತ ದೊಡ್ಡ ಕಳ್ಳತನ ಯಾವುದು ಗೊತ್ತೋ? ನಿನ್ನ ಸ್ವಾತಂತ್ರ್ಯ ಕದಿಯೋದು, ದೇವರನ್ನೇ ಕದ್ದು ಬಿಡು. ದೇವರಿಗೂ ದೇವರ ಸ್ವಾತಂತ್ರ್ಯಕ್ಕೂ ಭೇದ ಇಲ್ಲ. ನಾವು ನಿತ್ಯ ಮಾಡೋದೇನು? ಎಲ್ಲ ಬಾಯಿಯಿಂದೇನೋ ಎಲ್ಲ ದೇವರೇ ಮಾಡುತ್ತಾರೆ ಎಂಬುದು ಮಾಡುವ ಕಾಲಕ್ಕೆ ಮಾತ್ರ ನಾ ಮಾಡಿದೆ ಅಂತ ದೇವರ ಸ್ವಾತಂತ್ರ್ಯ ಕದ್ದು ಕದ್ದು ಸಂತೋಷ ಪಡುತ್ತೇವಲ್ಲ. ಮತ್ತೆ ನಾವು ಕಳ್ಳತನ ಮಾಡುವವರಲ್ಲವೋ, ಪ್ರಪಂಚದಲ್ಲಿ ದೊಡ್ಡ ಕಳ್ಳರು ನಾವು. ಹೌದಲ್ಲ, ನೀವೇನು ಸ್ತೇನ ಸುರಾಪ ಹೆಂಡ ಕುಡಿಯೋರು ನಾವು ಅಂತ. ಇಲ್ಲ ರೀ, ನಾವು ಅದಂತೂ ಮಾಡ್ತಾ ಇಲ್ಲ ಅಂತ ನೀವು ಹೇಳ್ತೀರಾ. ಅಷ್ಟು ಪಾಪ ಸಂಪಾದನೆ ಮಾಡ್ತಾ ಇರೋದು ಹೌದು. ಹೆಂಡ ಕುಡಿಯದೇನೆ ಕುಡಿದಷ್ಟು ಹೇಗೆ ಹೇಳಿ? ಎಡಗೈಯಿಂದ ನೀರು ಕುಡಿತೀರಲ್ಲ, ಎಡಗೈಯಿಂದ ಕಾಫಿ ಕುಡಿಯೋದು, ಕೆಲವರಿಗೆ ಎಡಗೈಯಿಂದಲೇ ಎಲ್ಲ ಅಭ್ಯಾಸ, ಬರೆಯೋದು ಕುಡಿಯೋದು ಊಟ ಮಾಡೋದು ಕೂಡ ಅದೇ ಮಾಡ್ತಾ ಇರ್ತಾರೆ. ಹಾ, ಎಡಗೈಯಿಂದ ನೀರು ಕುಡಿದರೆ ಸಾಕು, ಹೆಂಡ ಕೊಡದಷ್ಟು ಪಾಪ. ನೀರು ಊಟ ಮಾಡುವ ಕಾಲಕ್ಕೂ ಬಲಗೈ ಅಂಟು ಬಿಡದೇನೆ ಹೀಗೆ ಕುಡಿಬೇಕು. ಹೀಗೆ ಕುಡಿದ್ರು ಮತ್ತು ಹೆಂಡ ಕೊಡದಷ್ಟೇನೆ? ಮತ್ತೆ ನಾವು ಹೆಂಡ ಕುಡಿತಾ ಇಲ್ವೋ? ಹಾ, ಮಿತ್ರ ದ್ರೋಹಿಗಳಂತೆ. ಮಿತ್ರ ದ್ರೋಹ ಅಂದ್ರೆ ಇವಾಗ ಆಗುತ್ತೆ, ಸ್ನೇಹಿತ ಅವನ ಸ್ನೇಹವನ್ನ ಮರೆತು ಅವನ ಮುಖವನ್ನು ನೋಡದಿದ್ದರೆ ಮಿತ್ರ ದ್ರೋಹ ಆಗುತ್ತೆ. ಎಲ್ಲರಿಗೂ ಎಲ್ಲರ ಹೃದಯದೊಳಗಿರುವ ಯಾರು? ಅವಿಜ್ಞಾತ ಸಖ ದೇವ. ಒಳಗೇ ಕೂತಿರುವಾಗ ಅವನ ಮರೆತಿರ್ತೀವಲ್ಲ, ನಾವು ಮಿತ್ರ ದ್ರೋಹಿಗಳಲ್ಲವೋ ಹೇಳಿ. ನಂತರ ಬ್ರಹ್ಮ ದೇವರನ್ನೇ ಕೊಲ್ಲುವವ ಅಥವಾ ಬ್ರಾಹ್ಮಣರನ್ನೇ ಕೊಲ್ಲುವವ. ದೇವರನ್ನೇ ಕೊಲ್ಲುವುದಂದ್ರೆ ನಾನೇ ದೇವರು ಅಂಬುದು. ಅಂದರೆ ದೇವರೆಲ್ಲ ಮಾಡಿಸುವಾಗ ನಾನೇ ಮಾಡಿದೆ ಅಂದ್ರೆ ನಾನೇ ದೇವರು ಅಂತ ಹೇಳಿದಂತಾಯಿತು. ಅಷ್ಟೇ ಅಲ್ಲ, ಬ್ರಹ್ಮ ಬ್ರಾಹ್ಮಣರನ್ನ ಕೊಂದವ ಅಂದ್ರು. ಅಲ್ಲ, ಬ್ರಾಹ್ಮಣರು ನಾವೇನು ಕೊಲ್ತಾ ಇಲ್ಲ ಅಂದರೆ ಬ್ರಾಹ್ಮಣರನ್ನ ಮಾತಿನಿಂದ ನೋಯಿಸುವುದು ಕೊಲ್ಲುವುದಲ್ವೇ? ಅದಕ್ಕಿಂತ ಇನ್ನೇನು ಬೇಕು? ಆ ರೀತಿಯಲ್ಲಿ ಎಲ್ಲಾ ಪಾಪಗಳು ನಮ್ಮಲ್ಲಿ ತುಂಬುತ್ತಾ ಇವೆ, ಗೊತ್ತಿಲ್ಲದೇನೆ. ಆದ್ದರಿಂದ ನಿತ್ಯವೂ ನಾವು ಮಾಡಬೇಕಾಗಿದ್ದೇನು? ನಾಮ ವ್ಯಾಹರಣಂ ವಿಷ್ಣೋಹ. ವಿಷ್ಣೋಹ ಅಂತ ಯಾಕಿದ್ರು ಅಂದ್ರೆ ಎಲ್ಲಾ ಕಡೆ ವ್ಯಾಪ್ತನಾದಂತಹ ಶ್ರೀಹರಿಯ ಪಾದ. ವಿಷ್ಣು ಶಬ್ದಕರ್ಥ ವಿಷ್ಣು ವ್ಯಾಪ್ತವು ಅಂತ. ಎಲ್ಲಾ ಕಡೆ ವ್ಯಾಪ್ತನಾದವ, ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೆ? ನಮ್ಮ ಪಾಪದಲ್ಲೂ ವ್ಯಾಪ್ತನಾಗಿದ್ದಾನೆ. ಅಂಥ ಸ್ವಾಮಿಯನ್ನ ನೆನೆದರೆ ಪಾಪ ನಾಶ. ಇಷ್ಟೆಲ್ಲ ಹೇಳ್ತಾ ಮುಂದೆ ಹೇಳ್ತಾ ಇದ್ದಾರೆ. ನೈಕಾಂತಿಕಂ ತದ್ಯ ಕೃತೇ ವಿರಿಶ್ರುತೆ ಮನಃ ಪುನರ್ಧಾವತಿ ಚೇತ ಸತ್ಪಥೆ ತತ್ಕರ್ಮ ನಿರ್ಹಾರಮಿತ್ತತಾಂ ಹರೇ ಗುಣಾನುವಾದ ಖಲು ಸತ್ವಭಾವನ. ಒಳ್ಳೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಎಷ್ಟೇ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಕೂಡ ಮನಸ್ಸು ಮತ್ತು ಅಸತ್ಪತೆ ತಪ್ಪಾದ ಹಾದಿಯಲ್ಲಿ ಮನಸ್ಸು ಹೋಗುವುದೇ ಆದರೆ ಆ ಮನಸ್ಸು ಯಾಕೆ ಹೋಗ್ತಾ ಇದೆ ಗೊತ್ತಾ? ಹಿಂದೆ ಮಾಡಿದ ನಮ್ಮ ಕರ್ಮಗಳಿಂದಾಗಿ ಆ ಮನಸ್ಸು ಹಾಗೆ ಹೋಗ್ತಾ ಇದೆ. ಆ ಕರ್ಮಗಳು ಮನಸ್ಸನ್ನ ದೂಡುತ್ತಾ ಇವೆ. ಆ ಕರ್ಮಗಳನ್ನ ಕತ್ತರಿಸಿದರೆ ಮನಸ್ಸು ಹೋಗಲ್ಲ ಮತ್ತು ಮತ್ತು ಪಾಪದ ಹಾದಿಗೆ. ಆ ಕರ್ಮಗಳನ್ನ ಕತ್ತರಿಸುವುದು ಯಾವುದು? ಹರೇ ಗುಣಾನುವಾದ, ದೇವರ ಗುಣಗಳ ಅನುವಾದವಂತೆ. ನೋಡಿ, ಅದಕ್ಕೆ ಗೋಪಾಲದಾಸರು ಹೇಳುತ್ತಾರೆ, ಸ್ವಾಮಿ ನಿನ್ನ ಗುಣಚಿಂತನೆ ಎಲ್ಲಿಡು ಗೋಪಾಲ ವಿಠಲ ಅಂದ್ರು. ದೇವರ ಗುಣಗಳನ್ನು ಚಿಂತನೆ ಮಾಡಬೇಕಂತೆ. ಆ ರೀತಿಯಲ್ಲಿ ಬಿಂಬನ ಗುಣಗಳ ಅನುವಾದ ಚೆನ್ನಾಗಿ ತಿಳ್ಕೋಬೇಕು, ಇನ್ನೊಬ್ಬರಿಗೆ ಹೇಳಬೇಕು. ಅದು ಮಾಡಿದರೆ ವಿಶೇಷವಾಗಿ ನಮ್ಮ ಮನಸ್ಸು ತಪ್ಪು ಹಾದಿಗೆ ಹೋಗಲಿಕ್ಕೆ ಬೇಕಾದ ಆ ಕರ್ಮಗಳನ್ನ ಕತ್ತರಿಸಿ ಹಾಕುತ್ತೆ. ಆದ್ದರಿಂದ ಈ ಅಜಾಮಿಲ ಸಾಯುವಾಗ ಏನು ದೇವರ ನಾಮಸ್ಮರಣೆ ಮಾಡಿದ? ಆ ಕೊನೆಯ ಹಂತದಲ್ಲಿ ದೇವರ ನೆನಪಾಯಿತು ಅವನಿಗೆ. ದೇವರ ನೆನಪಿನ ಪೂರ್ವಕ ದೇವರ ಸ್ಮರಣೆ ಆಯಿತು. ಆದ್ದರಿಂದ ಇವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತ ಬಿಡಿಸಿ ಹೊರಟು ಹೋಗ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅವರೆಲ್ಲರೂ ಹೋದ ಕೂಡಲೇ ಕ್ಷಣಕಾಲ ಮಹಾನುಭಾವರಾದ ವಿಷ್ಣು ಪಾರ್ಷದರ ಸಂಘ ಆಯಿತು. ಒಳಗೆ ದುಃಖ ಹರಿದು ಬರ್ತಾ ಇದೆ. ಎಂಥ ಪಾಪಿಷ್ಠ ನಾನು, ಎಂಥ ಮಂಗಳಕರ ನಾರಾಯಣ ನಾಮ ನನ್ನ ಬಾಯಿಂದ ಬಂತಲ್ಲ, ಇದಯ್ಯ ಸ್ವಾಮಿಯ ಕರುಣೆ. ತಾನಾಗಿ ಕೊನೆಯ ಕಾಲದಲ್ಲಿ ನಾಮಸ್ಮರಣೆ ಕೊಟ್ಟ. ನೋಡಿ ಹೇಗೆ ತಾಯಿ ಮಗುವನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾಳೆ. ಮಗುವಿನಿಷ್ಟು ಅಹಂಕಾರ, ಅಮ್ಮನ ಕೈ ಬಿಡಿಸ್ಕೊಂಡು ನಾನೇ ನಡೆಯಬೇಕು ಅಂತ ಹೋಗುತ್ತೆ. ಹಿಡ್ಕೊಂಡ್ರೆ ಅಳತಾನೆ, ಹೇಳಿದ್ರೆ ಕೇಳಲ್ಲ, ಹಠ. ಏನು ಮಾಡಬೇಕು? ಬಿಟ್ಟು ಬಿಡ್ತಾಳೆ. ನಡಿಯಪ್ಪ, ಬೀಳ್ತಾನೆ ಗೊತ್ತು, ಹಾಗಂತ ಹೊರಟು ಹೋಗ್ತಾಳ? ಇಲ್ಲ, ಹತ್ತರೇ ಇದ್ದು ಹಿಂದೆ ಬರ್ತಾ ಇರ್ತಾಳೆ. ಯಾವಾಗ ಬೀಳ್ತಾನ ಹಿಡ್ಕೊಂಡು ಬಿಡ್ತಾಳೆ. ಅಲ್ಲ, ಅಹಂಕಾರ ಪಟ್ಟ, ನನಗ್ಯಾಕೆ ಅಂತ ಹೋಗ್ತಾಳೋ, ಸರ್ವಥ ಇಲ್ಲ. ಹಾಗೆ ಇಲ್ಲಿ ಭಗವಂತ ಏನು ಮಾಡಿದ? ದೇವರನ್ನ ಬಿಟ್ಟು ದಾಸಿಯ ಕಡೆಗೆ ಹೋದಾಗ ಸ್ವಾಮಿ ನೋಡತಾ ಇದ್ದ. ತಾನೇ ಕರ್ಕೊಂಡು ಹೋದ, ನೋಡತಾ ಇದ್ದ. ಹೇಗೆ ನೋಡತಾ ಇದ್ದ ಅಂದ ಶಬ್ದ ಕರ್ತ, ಈ ದಾಸಿಯ ಮಗನ ದಾಸಿಯ ಸಂಪರ್ಕ ಕೊಟ್ಟಾಗ್ಲೂ ಕೂಡ ಹತ್ತು ಜನ ಮಕ್ಕಳನ್ನ ಕೊಟ್ಟ, ಅದರಲ್ಲಿ ನಾರಾಯಣ ಎಂಬ ಮಗನ ಮೇಲೆ ಅಭಿಮಾನ ಜಾಸ್ತಿ ಹುಟ್ಟಿಸಿದ. ಅಲ್ಲಿ ನೋಡಿ, ಅವನ ಮೇಲಲ್ಲದೆ ಬೇರೆಯವರ ಮೇಲೆ ಹುಟ್ಟಿಸಿದ್ರೆ ಇಷ್ಟ ಆಗ್ತಿದ್ದಿಲ್ಲ. ಇದು ನಮ್ಮ ಸ್ವಾಮಿ ಮಾಡಿದ ಕರುಣೆ. ಆ ನಾರಾಯಣ ಎಂಬ ಮಗನ ಮೇಲೆ ಅಭಿಮಾನ ಜಾಸ್ತಿ ಹುಟ್ಟಿಸಿದ. ಸಾಯುವ ಕಾಲಕ್ಕೆ ಆ ಮಗನನ್ನ ಎಲ್ಲೋ ಇಡದೆ ಎದುರಿಗೆ ಆಡುವಂತೆ ಮಾಡಿದ. ತಲೆಯಲ್ಲಿ ಮಗನ ಮೇಲೆ ಮಗನನ್ನ ನೆನೆದು 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 ಸಂಸ್ಕಾರ ಬೆಳೆದಿತ್ತು, ಸಾಯುವಾಗಲೂ ಬಂತು. ಅದಕ್ಕೆ ಆಚಾರ ಹೇಳ್ತಾರೆ, ಸಂತತಂ ಚಿಂತಯ ಇನಂ ತಂ ಅಂತ ಕಾಲೇ ವಿಶೇಷತಃ. ಸಂತತಂ ಚಿಂತಯ, ಹೇಗೆ ನಾರಾಯಣ ಎಂಬ ಮಗನ ಅಭ್ಯಾಸ ಅಜಾಮಿಲನಿಗೆ ಸತತ ಆಗಿತ್ತೋ, ಅದಕ್ಕೆ ಕೊನೆ ಕಾಲದಲ್ಲಿ ಬಂತು. ನಾವು ದೇವರ ನಾಮ ಸತತ ಸ್ಮರಣೆ ಮಾಡಿದರೆ ಕೊನೆ ಕಾಲಕ್ಕೆ ಒದಗೀತು ಅಂತ ಹೇಳ್ತಾ ಇದ್ದಾರೆ. ನಂತರ ತಾನು ಎಲ್ಲ ದೇಹದ ಮೇಲೆ ತನ್ನವರ ಮೇಲೆ ಮಮತೆಯನ್ನ ಬಿಟ್ಟ, ಶುದ್ಧನಾದ, ಹರಿದ್ವಾರಕ್ಕೆ ಬಂದ, ತಪಸ್ಸನ್ನ ಮಾಡಿದ, ಭಗವಂತನ ಸನ್ನಿಧಾನವನ್ನ ಸೇರಿದ. ಯಾರಾದರೆ ಯಯೇವಂ ಪರಮಂ ಗುಹ್ಯಂ ಇತಿಹಾಸಂ ಅಗಾಪಹಂ, ಇದು ಬಹಳ ಗುಹ್ಯವಾದಂತೆ, ಸೀಕ್ರೆಟ್ ಆಗಿ ಹೇಳಬೇಕಂತ ಇದನ್ನ. ಅಲ್ಲ, ಮೈಕ್ ಮುಂದೆ ಕೂತ್ಕೊಂಡು ಸೀಕ್ರೆಟ್ ಅಂತ ಹೇಳ್ತಾ ಇದ್ದೀರಲ್ಲ, ಗುಹ್ಯ ಅಂತ ಹೇಗಾಗುತ್ತೆ ಅಂದ್ರೆ, ಗುಹ್ಯ ಶಬ್ದಕ್ಕರ್ಥ ಎಲ್ಲರ ಮುಂದೆ ಹೇಳಿದ್ರು ಯಾರ ತಲೆಗೆ ಹೋಗಬೇಕೋ ಅವರಿಗೆ ಹೋಗುತ್ತೆ ಅಂತ ಅರ್ಥ. ಯಾರ ತಲೆಗೆ ಹೋಗಬಾರದು ಅಂತ ಇರುತ್ತೋ ಅವರು ಕೇಳಿದ್ರು ಕೂಡ ಏನ್ ಹೇಳಿದ್ರು, ಏನೋ ತುಂಬಾ ಚೆನ್ನಾಗಿ ಹೇಳಿದ್ರು, ಏನ್ ಹೇಳಿದ್ರು ಗೊತ್ತಿಲ್ಲಪ್ಪ, ಇನ್ನ ಹೇಳ್ತಾರೆ. ಅವೆಲ್ಲ ನಮ್ಗರ್ಥ ಆಗುತ್ತಾ? ಪುರಾಣದಲ್ಲಿ ಏನೋ ಹೇಳ್ತಾರೆ ದೊಡ್ಡವರು, ಹೋಗಿ ಕೇಳಬೇಕಷ್ಟೆ, ಅರ್ಥ ಆಗದಿದ್ರೂ ಅಡ್ಡಿ ಇಲ್ಲ, ಅದಕ್ಕೆ ಹೋದದ್ದು. ಹಾಗಾಗಿಬಿಡುತ್ತೆ, ಯಾರಿಗೆ ಅನುಷ್ಠಾನಕ್ಕೆ ಬರಬೇಕೋ ಅವರ ತಲೆಗೆ ಮಾತ್ರ ತೋರಿಸ್ತಾನೆ. ಯಾಕಪ್ಪ ಅಷ್ಟು ರಹಸ್ಯ ಏನಿದೆ ಇದರೊಳಗೆ ಅಂದರೆ, ಬರೇ ಅಜಾಮಿಲ ದೇವರ ಸ್ಮರಣೆ ಮಾಡಿದ ನರಕ ಹೋಗದೆ ಸ್ವರ್ಗಕ್ಕೆ ಹೋದ ಇಷ್ಟೇ ಕಥೆ ಅಲ್ಲ. ಒಳಗೆ ರಹಸ್ಯ ಬಂತು. ಯಾವುದು? ಬಿಂಬನೇ ಅಜಾಮಿಲನಿಗೆ, ಅಜಾಮಿಲನೊಳಗೆ ನಿಂತ ದೇವನೇ ಅಜಾಮಿಲನನ್ನ ಮೊದಲು ತತ್ವಜ್ಞಾನಿಯನ್ನಾಗಿ ಮಾಡಿದ್ದ. ಅವರ ಕರ್ಮಾನುಸಾರ ಸ್ವಾಮಿಯೇ ಅಂಟು ಕೊಟ್ಟ. ಅಂಟು ಕೊಟ್ಟಾಗಲೂ ನಾರಾಯಣ ಎಂಬ ಮಗನ ಮೇಲೂ ಅಂಟು ಕೊಟ್ಟ. ಕೊನೆಗೆ ಮರಣ ಕಾಲದಲ್ಲಿ ತನ್ನ ನಾಮಸ್ಮರಣೆ ತಾನೇ ಒದಗಿಸಿದ, ತನ್ನ ನೆನಪನ್ನು ತಾನೇ ಕೊಟ್ಟ, ರಕ್ಷಣೆ ಮಾಡಿದ, ಜಗತ್ತಿಗೆ ತೋರಿಕೊಟ್ಟ. ನನ್ನನ್ನು ಒಮ್ಮೆ ನಂಬಿದವರನ್ನ ನಾನು ಬಿಡಲ್ಲ ಅಂತ ತೋರಿಕೊಟ್ಟ. ಇದು ನಮ್ಮ ಜೀವನದಲ್ಲೂ ಬರುತ್ತೆ. ಯಾಕೆ ಇವತ್ತೇನೋ ನಾರಾಯಣ ರಾಮಕೃಷ್ಣ ಅಂತ ಇದ್ದೇವೆ, ನಾಳೆ ಬೆಳಿಗ್ಗೆ ಅಜಾಮಿಲನೇ ಎಂಥ ಜ್ಞಾನಿಯಾಗಿದ್ದ ಅಂಥ ಅಜಾಮಿಲನಿಗೆ ಈ ಪಾಡಾದರೆ ನಮ್ಮ ಪಾಡೇನಾಗುತ್ತೋ? ದೇವರು ನಮ್ಮ ಕೈ ಹಿಡಿತಾರೋ ಇಲ್ಲವೋ ಅಂತ ಬಂದರೆ ಖಚಿತವಾಗಿ ದೇವರು ಕೈ ಹಿಡದೇ ಹಿಡಿತಾರೆ ಎಂಬ ಅಭಯವನ್ನ ಕೊಡತಾ ಇದೆ ಈ ಘಟನೆ. ನಮ್ಮ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಭಯ ಪರಿಹಾರ ಮಾಡದಿದ್ದರೆ ಭಾಗವತ ಯಾಕೆ ಕೇಳದೆ ಅದನ್ನು ತೋರಿಕೊಡತಾ ಇದೆ. ನಂತರ ಯಮಧರ್ಮರಾಜರ ಹತ್ರ ಎಲ್ಲರೂ ಬರ್ತಾ ಇದ್ದಾರೆ ಯಮದೂತರು. ಸ್ವಾಮಿ, ಎಷ್ಟು ಜನ ಇರೋದು ಶಾಸನ ಮಾಡುವವರು? ನೀವೇನೋ ಕರ್ಕೊಂಡು ಬನ್ನಿ ಅಂತೀರಾ, ಅವರೇನೋ ಬೇಡ ಅಂತಾರೆ. ಎಷ್ಟು ಜನ ಇದ್ದಾರೆ? ನಿಮಗಿಂತ ದೊಡ್ಡವರು ಇದ್ದಾರೇನು? ಅಂದರೆ ಅವಾಗ ಹೇಳ್ತಾ ಇದ್ದಾರೆ, ಅಯ್ಯ ಪರೋ ಮದನ್ಯ, ನನಗಿಂತ ಬೇರೆ ಒಬ್ಬನಿದ್ದಾನೆ. ಯಾರ ಕೈಯಲ್ಲಿ ಬ್ರಹ್ಮಾದಿ ದೇವತೆಗಳು ಮೂಗುದಾರ ಹಾಕಿದ ಪಶುಗಳಂತೆ ನರ್ತನೆ ಮಾಡುತ್ತಾರೋ ಅಂಥವನೇ ಶ್ರೀಹರಿ. ಅಂಥ ಶ್ರೀಹರಿಯ ಮುದ್ರೆಗಳನ್ನ, ಗೋಪೀಚಂದನಾದಿಗಳನ್ನ ಹಚ್ಚಿಕೊಂಡವರ ತಂಟೆಗೆ ಹೋಗಬೇಡಿ. ಯಾರ ಬಾಯಲ್ಲಿ ದೇವರ ನಾಮಸ್ಮರಣೆ ಸದಾ ಇರುತ್ತೋ ಅವರ ತಂಟೆಗೆ ಹೋಗಬೇಡಿ. ಯಾರ ಹೃದಯದಲ್ಲಿ ದೇವರು ನಿಂತಿರ್ತಾರೋ ಅವರನ್ನ ಕಣ್ಣಲ್ಲಿ ನೋಡಬೇಡಿ. ಇಷ್ಟೆಲ್ಲ ಹೇಳಿ ಹಾಗಾದ್ರೆ ನಮಗೆ ಕೆಲಸ ಇಲ್ಲವಾ? ತುಂಬಾ ಇದೆ. ಯಾರ ಮನಸ್ಸು ದೇವರನ್ನ ಸ್ಮರಣೆ ಮಾಡೋದೇ ಇಲ್ಲವೋ, ಯಾರ ನಾಲಿಗೆ ದೇವರ ನಾಮಸ್ಮರಣೆ ಮಾಡೋದೇ ಇಲ್ಲವೋ, ದೊಡ್ಡವರ ಪಾದಕ್ಕೆ ಎರಗೋದೇ ಇಲ್ಲವೋ ಯಾರ ತಲೆ, ಅವರನ್ನ ಬೇಗ ಕರ್ಕೊಂಡು ಬನ್ನಿ ಅಂತ ತುಂಬಾ ಹೇಳಿದರು. ಇಷ್ಟು ಹೇಳಿ ಕೊನೆಗೆ ಕೈ ಮುಗಿದು ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಸತ್ತಕ್ಷಮ್ಯತಾಂಸ ಭಗವಾನ್ ಪುರುಷ ಪುರಾಣ ನಾರಾಯಣ ಸ್ವಪುರುಷೈ ಯತ್ ಅಸತ್ತುತಂ. ಸ್ವಾಮಿ, ನನ್ನ ಭಟರು ಗೊತ್ತಿಲ್ಲದೆ ನಿನ್ನ ಭಕ್ತನಾದಂತಹ ಅಜಾಮಿಲನನ್ನು ಹಿಡ್ಕೊಂಡು ಬರ್ಲಿಕ್ಕೆ ಹೋದ್ರಯ್ಯ, ಅದರಿಂದ ನಮ್ಮವರು ಮಾಡಿದ ತಪ್ಪನ್ನು ಕ್ಷಮಿಸು, ನಾನೇ ಕ್ಷಮಾ ಕೇಳತಾ ಇದ್ದೇನೆ ಅಂತ ಯಮಧರ್ಮರಾದರು ಕೈ ಮುಗಿದು ದೇವರನ್ನ ಪ್ರಾರ್ಥನೆ ಮಾಡಿದರಂತೆ ಅಜಾಮಿಲನನ್ನ ಕರಕೊಂಡು ಬರಲಿಕ್ಕೆ ಹೋದಂತಕ್ಕೆ. ಈ ರೀತಿಯಲ್ಲಿ ಅವರು ಭಗವಂತನ ಸ್ತೋತ್ರ ಮಾಡುವುದನ್ನು ನೋಡಿ ವಿಸ್ಮಿತ ಧಿಯಹ ಯಮಕಿಂಕರ ಅಷ್ಟೇ, ಯಮಕಿಂಕರ ಅಚ್ಚರಪಟ್ಟರಂತೆ. ಅವಾಗಿನಿಂದ ಏನು ಮಾಡುತ್ತಾ ಇದ್ರು? ಅಚ್ಯುತ ಆಶ್ರಯ ಜನಂ ಪ್ರತಿ ಶಂಕಮಾನ, ಯಾರ ಹತ್ರ ಹೋಗ್ಬೇಕಾದ್ರೂ ಮೊದಲು ನೋಡ್ತಾರೆ ದೂರದಿಂದ, ಏನಾದರೂ ಮುದ್ರಾನಾಮ ಹಾಕೊಂಡಿದ್ದಾರ, ನಾಲಿಗೆಯಲ್ಲಿ ನಾಮಸ್ಮರಣೆ ಇದೆಯಾ, ದೂರದಿಂದ ನೋಡುತ್ತಾರಂತೆ. ದ್ರಷ್ಟುಂಚ ವಿಭ್ರಜಿತದ ಪ್ರಭೃತಿ ಸ್ಮರಾಜನ್, ನೋಡ್ಲಿಕ್ಕೂ ಹೆದರ್ತಾರಂತವರನ್ನು ನೋಡಿ ಬೇಡಪ್ಪ ಅಂತ ಹೋಗಿ ಬಿಡ್ತಾರೆ. ಹಾಗಾದ್ರೆ ಮುದ್ರಾನಾಮ ಹಾಕೊಂಡು ಬೇಕಾದಷ್ಟು ಪಾಪ ಮಾಡಬಹುದು. ಅದಕ್ಕೆ ಉತ್ತರ ಕೊಡ್ತಾರೆ ಇದು ಕೇಳಿದ್ದವರೇ, ಅಲ್ಲ ಮುದ್ರೆ ರಾಮ ಹಾಕೊಂಡು ನಾ ರಾಮ ರಾಮ ಅಂತಾನೆ ಏನೋ ಬೇರೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂತವರ ಪಾಪ ಮತ್ತೆ ನಾವು ಶಿಕ್ಷೆ ಮಾಡಬಾರದ ಅಂದ್ರೆ ಆ ರಾಮನೇ ಶಿಕ್ಷಾ ಕೊಡತಾನೆ, ನೀವು ಅದಕ್ಕೆ ತಂಟೆಗೆ ಹೋಗಬೇಡಿ. ಅಂದರೆ ಪಾಪ ಮಾಡಿದರೂ ಕೂಡ ಒಂದು ವೇಳೆ ಯಮಭಟರು ಹೋಗಬಾರದು, ಶ್ರೀಹರಿಯೇ ಶಿಕ್ಷಾ ಕೊಡತಾನೆ. ಯಾಕೆ ರಾಮನಾಮ ಉಚ್ಚಾರ ಮಾಡುತ್ತಾ ತಪ್ಪು ಮಾಡಿದ್ದಕ್ಕೆ ಸ್ವಲ್ಪ ಜಾಸ್ತಿ ಶಿಕ್ಷೆ ಕೊಡಬೇಕಲ್ಲ, ಅದು ದೇವರೇ ಕೊಡುತ್ತಾರೆ, ಸ್ವಲ್ಪ ಜೋರಾಗಿ ಕೊಡುತ್ತಾನೆ ರಾಮಚಂದ್ರ, ಇವರಾದಷ್ಟು ಕಮ್ಮಿ ಕೊಡುತ್ತಾರೆ. ಆದ ಕಾರಣ ಯಮನೇ ರಾಮನು, ರಾಮನೇ ಯಮನು ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಚೆನ್ನಾಗಿ ಭಗವಂತನ ನಾಮಸ್ಮರಣೆಯ ಮಹಾತ್ಮ್ಯವನ್ನ ತತ್ರಾಪಿ ಕಲಿಯುಗ, ತತ್ರಾಪಿ ಬ್ರಾಹ್ಮಣ ಜನ್ಮ, ತತ್ರಾಪಿ ಭರತ ವರ್ಷದಲ್ಲಿ ಜನ್ಮ ಕೊಟ್ಟಿದ್ದಾನೆ ಭಗವಂತ. ಇಷ್ಟು ಮಾಡಿಬಿಡಿ, ಹಗಲೂ ರಾತ್ರಿ ದೇವರ ನಾಮಸ್ಮರಣೆ ಮಾಡಿದಯ್ಯ, ಇಷ್ಟಕ್ಕಿಂತ ಇಲ್ಲ, ದೊಡ್ಡ ಸುಗ್ಗಿ ಕಾಲ ಅಂತ ಹೇಳಿದ್ರು. ನಂತರ ದಕ್ಷ ಪ್ರಜಾಪತಿಗಳು, ಪ್ರತೇತಸರ ಮಗನಾಗಿ ಬಂದಿರತಕ್ಕಂತಹ ದಕ್ಷ ಪ್ರಜಾಪತಿಗಳು ಮಕ್ಕಳಿಗಾಗಿ ತಪಸ್ಸನ್ನ ಮಾಡುತ್ತಾ ಇದ್ದಾರೆ. ಯಾರ ಕುರಿತು ತಪಸ್ಸನ್ನ ಮಾಡಿದ್ದು ಅಂದರೆ ಒಳಗಿರುವ ಭಗವಂತನ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಮಾಡಿದ್ದು ಬಹಳ ದೊಡ್ಡ ಸ್ತೋತ್ರ ಅಂತೆ. ಈ ಸ್ತೋತ್ರ ಬಹಳ ಸುಂದರವಾದ್ದು, ಪ್ರಮೇಯಭರಿತವಾದ್ದು. ದಿನಾಂಗು ಭಾಗವತ ಕೇಳಬೇಕು ಅಂತ ನಿಯಮ ಇಟ್ಟುಕೊಂಡ್ರೆ ಹೊರತು ಇವೆಲ್ಲ ಕೇಳಲಿಕ್ಕಾಗಲ್ಲ. ದಿನಾಂಗು ಭಾಗವತ ಕೇಳಬೇಕು ಅಂತ ಇಟ್ಟುಕೊಂಡ್ರೆ ಒಂದು ನಾಲ್ಕೈದು ವರ್ಷಗಳಲ್ಲಿ ಚೂರು ಕೇಳಬಹುದು. ದಿನಾಗೂ ಭಾಗವತ ಎರಡು ತಾಸು ಕೇಳಿದರೆ ಬೆಳಿಗ್ಗೆದ್ದು ಒಂದು ನಾಲ್ಕೈದು ವರ್ಷ ಕೇಳಿದರೆ ಇವೆಲ್ಲ ಹೇಳಬಹುದು. ಚೂರು ಹೇಳಿಬಿಡೋಣ. ಏನದು? ಹಂಸ ಗುಹ್ಯ ಸ್ತೋತ್ರ ಅಂದ್ರು. ಶಬ್ದ ನೋಡಿ, ಹಂಸನ ಸ್ತೋತ್ರ. ನಮ್ಮ ಒಳಗಿರತಕ್ಕಂತಹ ಬಿಂಬರಿಗೆ ಹಂಸ ಅಂತ ಹೆಸರು, ಶುದ್ಧ. ಅಷ್ಟೇ ಅಲ್ಲ, ಗುಹ್ಯ ಅಂತೆ, ನಮಗೆ ಕಾಣದೆ ನಮಗೆ ತೋರದೆ ನಮ್ಮ ಸಹಾಯ ಮಾಡುತ್ತಾನೆ ಅಂತ ದೇವರ ಸ್ತೋತ್ರ ಮಾಡ್ತಾ ಇದ್ದಾರೆ. ನಯಶ್ಚ ಸಖ್ಯಂ ಪುರುಷೋ ವ್ಯಕ್ತಿ ಸಖ್ಯ ಸಖಾವತನ್ ತಂ ವಸತಪುರೇಸ್ಮಿನ್. ಸ್ವಾಮಿ, ನೀನು ನಮ್ಮ ಸಖ, ಆದರೆ ನೀನು ನಮ್ಮೊಳಗಿದ್ದಿ ಎಂಬ ಎಚ್ಚರವೇ ನಮಗಿಲ್ಲ. ನೀನು ನಮ್ಮ ಸಖ ಸ್ನೇಹಿತ ಎಂಬ ಎಚ್ಚರವೂ ಇಲ್ಲ. ನಮಗೆ ನಿನ್ನ ಎಚ್ಚರ ಕೊಡದೇನೆ ನಮಗೆಲ್ಲಾ ಉಪಕಾರ ಮಾಡುವಂಥ ನಮ್ಮ ಹೃದಯದೊಳಗಿರುವ ಸ್ವಾಮಿ, ನಿನಗೆ ನಮಸ್ಕಾರ, ನಿನ್ನ ಎಚ್ಚರ ಕೊಡಯ್ಯ ಅಂತ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಇನ್ನ ಹೇಳ್ತಾ ಇದ್ದಾರೆ, ಮನೀಷಿಣ ಅಂತರ್ಹೃದಿ ಸನ್ನಿವೇಶಿತ ಸ್ವಶಕ್ತಿವಿಹಿ ನವಭಿಶ್ಚ ತ್ರಿವಿಧ್ವಹಿ ವಕ್ತಿಂ ಯಥಾ ದಾರುಣಿ ಪಾಂಚದಶ್ಯಂ ಮನೀಷಯ ನಿಶ್ಚಂತೀಹ ಗೂಢಂ. ನೀನು ಎಲ್ಲರ ಒಳಗೆ ಇದೆಯಪ್ಪ, ಯಾರಿಗೂ ಗೊತ್ತಾಗದೇ ಇದೆಯ. ನಿನ್ನ ಒಳಗೆ ಏನು ಒಂಬತ್ತು ಶಕ್ತಿಗಳಿಂದ ಕೂಡಿದ ನಿನ್ನ ಜ್ಞಾನಿಗಳು ಮಥನ ಮಾಡಿ 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 ನೋಡುತ್ತಾರೆ. ಆ ತಾಕತ್ತು ನಮಗೆ ಕೊಡಯ್ಯ ಅಂತ ಕೇಳುತ್ತಾರೆ. ಇಷ್ಟೆಲ್ಲ ಭಗವಂತನನ್ನ ತುಂಬಾ ಚಿಂತನೆ ಮಾಡಿದಾಗ ದೇವರು ಬಿಡುತ್ತಾರೋ, ಎದುರಿಗೆ ನಿಂತ ಕೆನೆಯನ್ನ ಮೊಸರನ್ನ ಚೆನ್ನಾಗಿ ಕಡದರೆ ಬೆಣ್ಣೆ ಬಾರದೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಬರಲೇಬೇಕು. ಮಥನ ಮಾಡಿದರು 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 ಬೆಣ್ಣೆ ಹೊರಗೆ ಬಂದೇ ಬಂತು. ಸ್ವಾಮಿ ದರ್ಶನ ಕೊಟ್ಟ. ಏನು ಬೇಕಯ್ಯ? ಸ್ವಾಮಿ, ನಿನ್ನ ಪ್ರತಿಮೆಗಳು ಯಾರು? ಜನಗಳು. ಇಲ್ಲಿ ಮಕ್ಕಳಿಗಾಗಿ ತಪಸ್ಸು, ವಂಶ ಬೆಳೆಸಲಿಕ್ಕೆ ತಪಸ್ಸು ಅಂದರಲ್ಲ, ಇದರಲ್ಲಿ ಏನು ರಹಸ್ಯ ಅಂದರೆ ಇಷ್ಟೇ, ನಿನ್ನ ಸೇವಕರಾದ ಮಹಾನುಭಾವರು ಭೂಮಿಯಲ್ಲಿ ಹುಟ್ಟಿ ಸಾಧನೆ ಮಾಡುತ್ತಾರೆ. ದೇವತೆಗಳೆಲ್ಲ ಅವರು ಬಂದು ಸಾಧನೆ ಮಾಡಲಿಕ್ಕೆ ಶರೀರ ಪಡೆಯಬೇಕಾದರೆ ವಂಶಗಳು ನಿಂತಿರಬೇಕು. ಅಲ್ಲೇ ಅವರು ಬಂದು ಹುಟ್ಟುತ್ತಾರೆ. ಅವರು ಹುಟ್ಟಬೇಕಾದರೆ ಎಲ್ಲ ಜನಗಳ ವಂಶ ಬೆಳೆಯಬೇಕು, ಅದಕ್ಕಾಗಿ ನಾನು ಕೇಳುತ್ತಾ ಇದ್ದೇನೆ ಅಂದಾಗ ಭಗವಂತ ಅನುಗ್ರಹ ಮಾಡಿದ. 10,000 ಜನ ಮಕ್ಕಳು ಬಂದರಂತೆ. ಅವಾಗ ನಮ್ಗೆ ಸಂಶಯ ಬರುತ್ತೆ, ಅಲ್ಲ ಒಂದಲ್ಲ ಎರಡಲ್ಲ 10,000 ಜನ ಮಕ್ಕಳನ್ನು ಪಡೆಯಲಿಕ್ಕೆ ಹೇಗೆ ಸಾಧ್ಯ? ಒಂದೋ ಎರಡೋ ಮಕ್ಕಳನ್ನು ಪಡೆಯಲಿಕ್ಕೇನೆ ಹೊಟ್ಟೆಯಲ್ಲಿ ಭಾರ ಆಗಿ ಒದ್ದಾಡುತ್ತಾರೆ ತಾಯಿಯಂದ್ರು. ಭಾರ ಆಗುತ್ತೆ, ಒಂದು ಕೂಸು ಇರಬೇಕಾದ್ರು ಪ್ರಿನ್ಸ್ ಅಂತ ಇಬ್ಬರನ್ನು ಹೊತ್ತುಕೊಂಡ್ರೆ ತುಂಬಾ ಭಾರ. 10,000 ಜನನ್ನ ಹೇಗೆ ಹೊತ್ತಳಾಕಿ? ಅದಕ್ಕನಿಸತ್ತೆ ಇದೆಲ್ಲ ಪುರಾಣ, ಸುಮ್ಮನೆ ಹೇಳ್ತಾರೆ. 10,000 ಜನ ಹೇಗೆ ಹಡಿತಾರಪ್ಪ ಅಂದರೆ ತಿಳ್ಕೋಬೇಕು ನಾವು, ಇಲ್ಲದಿದ್ದರೆ ಸಂಶಯ ಹಾಗೆ ಉಳಿಯುತ್ತೆ. ಸಗರ ಮಹಾರಾಜನ ಆ ವಿಷಯದಲ್ಲಿ ತಿಳಿಸಿಕೊಡುತ್ತಾರೆ. ಸಗರ ಮಹಾರಾಜನಿಗೆ 60,000 ಜನ ಮಕ್ಕಳು ಹುಟ್ಟಿದ್ರು, ಒಂದಲ್ಲ ಎರಡಲ್ಲ. ಅದು ಹೇಗಾಯಿತು ಅಂದ್ರೆ ಆಕೆ ಹಡದದ್ದೇನೋ ಒಂದೇ ಒಂದು ಮಾಂಸ ಪಿಂಡ ಸೋರೆಕಾಯಿ ಅಂತೆ, ಸುಲಭವಾಗಿ ಹಡಿದು ಬಿಟ್ಲು. ಅಲ್ಲಿ 60,000 ಬೀಜಗಳಿತ್ತು, ಅದೆಲ್ಲ ಕಡದು ತೆಗೆದು 60,000 ತುಪ್ಪದ ಗಡಿಗೆಗಳಲ್ಲಿಟ್ಟು ಬೆಳೆಸಿದ್ರು. 60,000 ಜನ ದಾದಿಯರನ್ನಿಟ್ಟು ಆಗ 60,000 ಗಡಿಗೆಗಳನ್ನ ಒಡೆದುಕೊಂಡು ಮಕ್ಕಳು ಮೇಲಕ್ಕೆ ಬಂದ್ರು. ಇದು ಆ ಮಕ್ಕಳನ್ನ ಟೆಸ್ಟ್ ಟ್ಯೂಬ್ ಅಂತಾರಲ್ಲ ಅವಾಗೇ ಇತ್ತು, ಟೆಸ್ಟ್ ಟ್ಯೂಬ್ ಬೇಬೀಸ್ ಅಂತ ಹೇಳ್ತಾರಲ್ಲ ಆ ತರ ಅವಾಗೆ ಕ್ರಿಯೇಟ್ ಆಗಿತ್ತು. ವೇದವ್ಯಾಸರ ಶಕ್ತಿ ಮುಂದೆ ಇದೆಲ್ಲ ಎಷ್ಟು. ಹಾಗೆ 10,000 ಜನ ಬರ್ತಾ ಇದ್ದಾರೆ, ನಾರಾಯಣ ನಾಮಸ್ಮರಣೆಯಿಂದ ಪವಿತ್ರರಾದ ನಾರದರು ಬರ್ತಾ ಇದ್ದಾರೆ. ಏನಯ್ಯ ಈ ಮಕ್ಕಳ ಕಡಿಮೆಗೆ, ಆ ಮಗು ಚೆನ್ನಾಗಿದೆಯಲ್ಲ, ಆ ಮಗುವಿಗಾಗಿ ನೋಡಿ ಎಂದ್ರು. ನಾರಾಯಣನೆಂಬ ಮಗುವನ್ನು ಹಿಡಿಯಿರಿ ಎಂದ್ರು. ಎಲ್ಲ ಸನ್ಯಾಸಿಗಳಾಗಿ ಹೋದ್ರು. ಮತ್ತ 1,000 ಜನ ಶಬಲಾಕ್ಷರನ್ನು ಪಡೆದರು, ಅವರೂ ಹಾಗೆ ಹೋದ್ರು. ಶಾಪ ಕೊಟ್ರು. ಯಾರು? ದಕ್ಷ ಪ್ರಜಾಪತಿಗಳು. ನಾರದ, ನಿನ್ನ ಕಾಲು ಒಂದು ಕಡೆ ನಿಲ್ಲದಿರಲಿ ಸದಾಸ್ತು ಅಂದ್ರು. ಯಾಕೆ ಅಂದರೆ ನಾನು ಒಂದೇ ಕಡೆ ಇದ್ರೆ ಸ್ವಲ್ಪ ಜನಕ್ಕೆ ಉಪಕಾರ ಆಗುತ್ತೆ, ಎಲ್ಲಾ ಕಡೆ ಇದ್ರೆ ಎಲ್ಲ ನಿಮ್ಮ ಭಾಗ್ಯ ನಿಮ್ಮ ಶಾಪದ ಪುಣ್ಯದಿಂದ ಎಲ್ಲರೂ ಉಪಕಾರ ಆಗುತ್ತೆ. ಇಲ್ಲೊಂದು ವಿಷಯ ಹೇಳುತ್ತಾರೆ, ಶಾಪ ಕೊಟ್ರೆ ನಾರದರು ತಗೊಂಡ್ರಂತೆ. ಅಲ್ಲ, ದೊಡ್ಡವರು ಶಾಪ ಕೊಟ್ರೆ ಚಿಕ್ಕವರು ತಗೊಳ್ಳೇಬೇಕು. ಆದರೆ ಇಲ್ಲಿ ನಾರದರು ತಿತಿಕ್ಷೇತ ಈಶ್ವರ ಸ್ವಯಂ, ತಾವು ದಕ್ಷ ಪ್ರಜಾಪತಿಗಳು ಕೊಟ್ಟಂತ ಶಾಪವನ್ನ ತಡೆದು ಪ್ರತಿಶಾಪ ಕೊಡಲಿಕ್ಕೆ ತಾಕತ್ತಿತ್ತು ನಾರದರಲ್ಲಿ, ಆದರೂ ಮಾಡಲಿಲ್ಲ. ಅವರು ಕೊಟ್ಟ ಶಾಪ ತಲೆಬಾಗಿ ಸ್ವೀಕಾರ ಮಾಡಿದರಂತೆ. ಯಾಕೆ? ಕೊಟ್ಟದ್ದು ಇವರಲ್ಲ, ಇವರೊಳಗೆ ಸ್ವಾಮಿ ಎಂಬ ಎಚ್ಚರ ಇತ್ತು. ಅದಕ್ಕೆ ನಿನ್ನ ಚಿತ್ತ ಎನ್ನ ಭಾಗ್ಯ, ಹಾನಿ ಲಾಭ ಕ್ಲೇಶ ಮೋದವೇನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ಇದು ಬೇಕು. ಆ ರೀತಿಯಲ್ಲಿ ನಮಸ್ಕಾರ ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ನೋಡಿದರು, ಗಂಡು ಮಕ್ಕಳಾದರೆ ಸನ್ಯಾಸಿಗಳಾಗ್ತಾರೆ, ಹೆಣ್ಣು ಮಕ್ಕಳಾದರೆ ಆ ತಂಟೆ ಇಲ್ಲ. ಅದಕ್ಕೆ 60 ಜನ ಹೆಣ್ಣು ಮಕ್ಕಳನ್ನ ಪಡೆದರು, ಅದರಲ್ಲಿ 10 ಜನ ಧರ್ಮ ಪ್ರಜಾಪತಿಗಳಿಗೆ, 13 ಜನ ಕಶ್ಯಪರಿಗೆ, 27 ಜನ ಚಂದ್ರನಿಗೆ ಮತ್ತು ಭೂತಾಂಗಿರರಿಗೆ, ಕೃಷಾಕ್ಷರಿಗೆ ಇಬ್ಬರಿಬ್ಬರನ್ನ, ಉಳಿದವರನ್ನ ಸಾರಕ್ಷರಿಗೆ ಕೊಟ್ರು ಅಂತ ಹೇಳಿದ್ರು. ಅದರಲ್ಲಿ ಇವರೆಲ್ಲರ ಸಂತಾನವೇ ಜಗತ್ತು ತುಂಬಿತು. ಅಲ್ಲಿ ಬಂದವರೇ ಸತ್ತು ಪ್ರಜಾಪತಿಗಳು, ಅವರ ಮಕ್ಕಳೇ ವಿಶ್ವರೂಪಾಚಾರ್ಯರು ಅಂದ್ರು. ಆ ವಿಶ್ವರೂಪಾಚಾರ್ಯರೇ ಬೃಹಸ್ಪತ್ಯಾಚಾರ್ಯರು ದೇವತೆಗಳನ್ನ ಬಿಟ್ಟಾಗ ತಾವು ಗುರುಗಳಾದ್ರು. ಅದೇನು ಸಂದರ್ಭ? ಬೃಹಸ್ಪತ್ಯಾಚಾರ್ಯರು ಯಾಕೆ ಬಿಟ್ರು ಅಂದ್ರೆ ಹೇಳುತ್ತಾರೆ, ಇಂದ್ರ ದೇವರು ಒಂದು ಸಲ ಸಭೆಯಲ್ಲಿ ಕೂತಿದ್ದಾರೆ, ಬೃಹಸ್ಪತ್ಯಾಚಾರ್ಯರು ಬರ್ತಾ ಇದ್ದಾರೆ, ಬರುವಾಗ ಏಳಲಿಲ್ಲ, ಎದ್ದು ಗೌರವ ಸಲ್ಲಿಸಬೇಕಾದವರು ಏಳಲಿಲ್ಲ. ಅದಕ್ಕೆ ಮನಸ್ಸು ನೊಂದುಕೊಂಡು ಬೃಹಸ್ಪತ್ಯಾಚಾರ್ಯರು ಅಂತರ್ಧಾನ ಆಗಿ ಬಿಡ್ತಾ ಇದ್ದಾರೆ. ಇಂದ್ರದೇವರಿಗೆ ಗೊತ್ತಾಯ್ತು ತಾವು ಮಾಡಿದ ತಪ್ಪೇನು ಎಂಬುದು. ಅವಾಗ ಸಭೆಯಲ್ಲಿ ತಮ್ಮನ್ನು ತಾವು ಬೈಕೊಳ್ಳುತ್ತಾ ಇದ್ದಾರೆ, ನಾ ತಪ್ಪು ಮಾಡಿದೆ ಅಂತ. ಬ್ರಹ್ಮದೇವರ ಪಾದ ಹಿಡಿದರು. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ತಪ್ಪೇನೋ ಮಾಡಿದ್ದು ಸರಿ, ಆದರೆ ಬೃಹಸ್ಪತ್ಯಾಚಾರ್ಯರು ಬರಲ್ಲ, ಬೇರೆಯವ್ರನ್ನಿಟ್ಟುಕೊಳ್ಳಿ ಪೌರೋಹಿತ್ಯಕ್ಕೆ. ಯಾರು? ವಿಶ್ವರೂಪಾಚಾರ್ಯರನ್ನ ಅಂದ್ರು. ಅಲ್ಲಿ ಸಂಶಯ ಬರುತ್ತೆ, ಗುರುಗಳು ಅಂದ್ರೆ ಅವರ ಲಕ್ಷಣ ಏನು? ದಾಸರು ಹೇಳುತ್ತಾರೆ, ಗುರುಗಳಿಂದ ಅಧಿಕ ಇನ್ನಾರು ಆಪ್ತರು ನಿನಗೆ, ತಂದೆ ತಾಯಿ ಕೂಡ ಇರಲಿಕ್ಕಿಲ್ಲ ಅಷ್ಟು ಗುರುಗಳಯ್ಯ ಅಂದ್ರು. ಅಂತಹದ್ದು ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಇಂದ್ರಚೂರು ತಪ್ಪು ಮಾಡಿದ ಅಂತ ಬಿಟ್ಟು ಹೋಗುವುದೇ ಸರಿಯಪ್ಪ, ಅವರು ಹೋದದ್ದೇನೋ ಆಯಿತು. ಬ್ರಹ್ಮದೇವರಾದರೂ ಬನ್ನಿ ಅಂತ ಕರೆಸಿದರೆ ಬರ್ತಾ ಇದ್ರಲ್ವೋ ಬೃಹಸ್ಪತ್ಯಾಚಾರ್ಯರು, ಅವರೂ ಕರೀಲಿಲ್ಲ, ಬೇರೆಯವ್ರನ್ನ ಕರ್ಕೊಳ್ಳಿ ಅಂದರು. ಇದೆಲ್ಲ ಏನಿದು ಅಂದರೆ, ಬೃಹಸ್ಪತ್ಯಾಚಾರ್ಯರು ಹೋದದ್ದು ಸಿಟ್ಟಿನಿಂದಲ್ಲ, ಇಂದ್ರದೇವರ ಮೇಲೆ ಅನುಗ್ರಹ ಮಾಡಲಿಕ್ಕೆ. ಅಲ್ಲ, ಇಂದ್ರದೇವರ ಮೇಲೆ ಅನುಗ್ರಹ ಹೇಗೆ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ, ಏನೋ ಮಾತು ಮಾತಾಡ್ತಾ ಇದ್ದೀರಾ ಅಂದರೆ ಇದನ್ನೇ ಹೇಳ್ತಾರೆ, ಭಾಗವತ ರಹಸ್ಯ ತತ್ವಗಳ ರೂಪಕರಣದಲ್ಲಿ. ಅವರು ಯಾವಾಗಾದರೆ ಸಭೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೋ ಇಂದ್ರದೇವರು ಎದ್ದು ಬರಬೇಕಾಗಿತ್ತು ಪೀಠಕ್ಕೆ ಗೌರವ ಕೊಡಲಿಕ್ಕೆ. ಅಲ್ಲಿ ಬೃಹಸ್ಪತ್ಯಾಚಾರ್ಯರು ಯದ್ಯಪಿ ಕಕ್ಷಾದಲ್ಲಿ ಇಂದ್ರದೇವರಕ್ಕಿಂತ ಕಡಿಮೆಯೇ, ಆದರೆ ಪೀಠ ಜಾಸ್ತಿ, ಗುರುಪೀಠ. ಅದಕ್ಕೆ ಇಂದ್ರದೇವರು ಎಷ್ಟು ಗೌರವ ಸಲ್ಲಿಸಬೇಕಾಗಿತ್ತು, ಸಲ್ಲಿಸಲಿಲ್ಲ. ನಮ್ಮ ದೃಷ್ಟಿ ಅಯ್ಯೋ ಎದ್ದಿಲ್ಲ ಅಂತ, ಅವರ ದೃಷ್ಟಿ ಹಾಗಲ್ಲ. ಇಂದ್ರ ತುಂಬಾ ಒಳ್ಳೆವ, ಮಹಾ ಜ್ಞಾನಿ, ಎದ್ದಿಲ್ಲ ಅಂದರೆ ಗುರುಪೀಠ, ಇಲ್ಲಿರುವ ಭಗವತ್ ರೂಪಕ್ಕೆ ಗೌರವ ಸಲ್ಲಿಸಿಲ್ಲ. ಹಾಗಾದರೆ ಅವರು ಸುಮ್ಮನೆ ಹಾಗೆ ಮಾಡಲ್ಲ, ಏನೋ ಕಾರಣ ಇದ್ದು ಇಂದ್ರ ಹೇಳಲಿಲ್ಲ. ಏನ ಕಾರಣ ಅಂದರೆ ಕರ್ಮ, ಪ್ರಾರಬ್ಧ ಕರ್ಮ ಬಂದಿದೆ ಆದ್ದರಿಂದ ಹೇಳಲಿಲ್ಲ. ಇಂಥ ಕರ್ಮ ಬರಲಿಕ್ಕೆ ಕಾರಣ ಏನು? ಇವರು ಹೇಳಲಿಲ್ಲ, ನಂತರ ದೈತ್ಯರು ಈ ರೀತಿಯಾಗಿ ದೇವರಿಗೆ ಅವಮಾನ ಮಾಡಿದ್ದರಿಂದ ದೈತ್ಯರು ಬಂದು ಸಂಪತ್ತನ್ನೆಲ್ಲ ಹಾಳು ಮಾಡುವ ಸಂದರ್ಭವಿದೆ ಅಂತ ಇಷ್ಟು ಮೊದಲೇ ತಿಳ್ಕೊಂಡು ಇವರಿಗಿನ್ನ ದೈತ್ಯರಿಂದ ಕಾಟ ಬರಲೇಬಾರದು ಎಂಬ ಆಸೆಯಿಂದ ಒಳ್ಳೇದಾಗಲಿ ಅಂತ ಹೊರಟು ಹೋದ್ರಂತೆ. ಹೇಗೆ ಒಳ್ಳೇದಾಗುತ್ತೆ ನೀವು ಹೋದರೆ? ನಾನು ಹೋದರೆ ತಾನೇ ವಿಶ್ವರೂಪಾಚಾರ್ಯರು ಬರೋದು, ವಿಶ್ವರೂಪಾಚಾರ್ಯರು ಬಂದ್ರೆ ತಾನೇ ನಾರಾಯಣವರ್ಮ ಉಪದೇಶ ಆಗೋದು. ಅದಕ್ಕೆ ಬ್ರಹ್ಮದೇವರು ನೋಡಿದ್ರು, ಬೇಡ ವಿಶ್ವರೂಪಾಚಾರ್ಯರೇ ಬರಲಿ ಎಂದು. ಯಾಕೆ? ನಾರಾಯಣ ವರ್ಮ ಬರಬೇಕಾಗಿದೆ, ಇಂದ್ರನಿಗೆ ಅನುಗ್ರಹ ಆಗಬೇಕಾಗಿದೆ. ಇದು ಗುರುಗಳ ಒಳಗಿನ ಹೃದಯ ಅಂದ್ರು. ಆ ರೀತಿಯಲ್ಲಿ ಇಂದ್ರದೇವರು ಬ್ರಹ್ಮದೇವರ ವಾಕ್ಯದಂತೆ ವಿಶ್ವರೂಪಾಚಾರ್ಯ ಹತ್ರ ಬರ್ತಾ ಇದ್ದಾರೆ, ಬಂದು ಕೇಳ್ತಾ ಇದ್ದಾರೆ, ಸ್ವಲ್ಪ ನಮಗೆ ಪೌರೋಹಿತ್ಯ ಮಾಡಿಸಬೇಕು. ಆಗ ಹೇಳ್ತಾರೆ ಇಂದ್ರ, ಯಾರಯ್ಯ ಪೌರೋಹಿತ್ಯ ಮಾಡಿಸೋದು? ಅನುಷ್ಠಾನಕ್ಕಿರೋರು ಯಾರು ಪೌರೋಹಿತ್ಯಕ್ಕೆ ಬರಲ್ಲ ಅಂದ್ರು. ವಿಗರ್ಹಿತವಾದ ಕರ್ಮ ಪೌರೋಹಿತ್ಯ. ಯಾಕೆ ಅಂದ್ರೆ ಯಾರ್ಯಾರಿಗೆಲ್ಲ ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಹೋಗ್ತೀವೋ ಅವರವರು ಮಾಡಿದ ತಪ್ಪುಗಳೆಲ್ಲ ಪುರೋಹಿತರ ತಲೆ ಮೇಲೆ ಕೊಡುತ್ತೆ. ಅವರು ಒಂದು ವೇಳೆ ಯಾವ್ದಾವುದೋ ರೀತಿಯಿಂದ ದುಡ್ಡು ಸಂಪಾದನೆ ಮಾಡಿದ್ರೆ, ಅಕ್ಕೆ ಬೇಳೆ ಎಲ್ಲ ತಂದಿದ್ರೆ, ಅವೆಲ್ಲ ಇವರಿಗೆ ಸುರಿದರೆ ಪುರೋಹಿತರಿಗೆ ಎಲ್ಲ ಬರುತ್ತೆ, ಇನ್ಯಾರಿಗೂ ಬರುವುದಿಲ್ಲ. ಅದಕ್ಕೆ ಪೌರೋಹಿತ್ಯ ಬಹಳ ಕಷ್ಟದ ಕೆಲಸ. ಒಬ್ಬ ಋಷಿಗಳು ಪುರಾಣದಲ್ಲಿ ಬರುತ್ತೆ, ರಾಧನ ಕಡೆಗೆ ಹೋದ್ರು ತುಂಬಾ ಕಾಲ ಗುರುಗಳು ಬಂದಿದ್ದಾರೆ ಮನೆಗೆ ಅಂತ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ ಕೇಳಿದ. ಸರಿ ಅಂತ ಸಮ್ಮತಿ ಕೊಟ್ಟರು. ಎಂದೂ ಊಟ ಮಾಡಲ್ಲ ಅವರು, ಒಳ್ಳೆ ಅಡಿಗೆ ಮಾಡಿಸ್ತೇನೆ ಅಂದ. ಆಯಿತು ಅಂದ್ರು, ಒಳ್ಳೆ ಅಡಿಗೆ ಆಯಿತು, ಊಟವೂ ಆಯಿತು ಋಷಿಗಳದ್ದು, ನಾನು ಹೊರಡುತ್ತೇನೆ ಅಂದರು. ಹೊರಡುವಾಗ ಅಲ್ಲೇ ಇರುವ ಬಂಗಾರದ ತಂಬಿಗೆ ತೆಗೆದು ಬುಟ್ಟಿಯಲ್ಲಿ ಹಾಕೊಂಡು ಕೇಳದೆ ಭಟ ಒಬ್ಬ ನೋಡಿದ, ನೀವು ಯಾವ ಸ್ವಾಮಿಗಳನ್ನ ಕರೆದಿರೋ ಆ ಋಷಿಗಳು ಒಳಗೆ ಹಾಕಿದ್ರು. ರಾಜನಿಗೆ ನಂಬಲಿಕ್ಕಾಗ್ಲಿಲ್ಲ, ಬಂದು ನೋಡಿದರೆ ತಂಬಿಗೆ ಒಳಗೆ ಇದೆ. ಅವಾಗ ಋಷಿಗಳನ್ನ ಕೇಳಿದರೆ ಅವಾಗ ಆಲೋಚನೆ ಮಾಡುತ್ತಾರೆ, ನನ್ನ ಬುದ್ಧಿ ನನಗೆ ಗೊತ್ತಿಲ್ಲದೇನೆ ಕೈ ಹೋಗಿ ಹಾಕಿಬಿಡುತ್ತಲ್ಲ, ಯಾಕೆ ಹೀಗಾಯಿತು? ಜೀವನದಲ್ಲಿ ಎಂದೂ ಇಂಥ ಬುದ್ಧಿ ಬರಲಿಲ್ಲ, ಇವತ್ತು ಯಾಕೆ ಬಂತು ಅಂತ ನೋಡಿದರು. ರಾಜ ಯಾಕಾದ್ರೂ ಒಳ್ಳೇದು, ಇವತ್ತು ಅಡಿಗೆ ಮಾಡಿಸಿದೆಯಲ್ಲ ಆ ಪದಾರ್ಥ ಎಲ್ಲಿದೋ ವಿಚಾರ ಮಾಡು. ರಾಜ ನೋಡಿದ, ಅಡಿಗೆಯನ್ನು ಕೇಳಿದ. ಅಡಿಗೆಯವರಂದ್ರು ಆ ಮೂಲೆಯಲ್ಲಿತ್ತು, ಕೋಣೆಯಲ್ಲಿ ಸ್ಟೋರಲ್ಲಿತ್ತು, ತಂದು ಉಗ್ರಾಣದಲ್ಲಿ ಅದಲ್ಲಿದ್ದು. ಭಟರನ್ನು ಕೇಳಿದ, ಭಟರು ಹೇಳಿದರು ಅದು ನಿನ್ನೆ ಕಳ್ಳರನ್ನು ಹಿಡ್ಕೊಂಡಿದ್ದುವು, ಅವರು ಕದ್ದ ಸೊತ್ತೆಲ್ಲ ಲಿಟ್ಟಿದ್ದುವು, ಅದರಲ್ಲಿ ಅಕ್ಕಿಯೇ ತಂದು ಬಳಸಿದ್ದು. ಕಳ್ಳರ ಅಕ್ಕಿ ತಂದು ಬಳಸಿದ್ದಕ್ಕೆ ಕಳ್ಳ ಬುದ್ಧಿ ಬಂತು ಋಷಿಗಳಿಗೆ, ನಮ್ಮ ಪಾಡೇನಾಗಬೇಕು? ಯಾರು ಕರೆದರೆ ಅವರಿಗೆ ಮನೆ ಊಟಕ್ಕೆ ಹೋಗ್ತಾ ಇರ್ತೀವಲ್ಲ, ಅವರವರ ಮನೆ ಊಟ ಮಾಡಿದರೆ ಎಲ್ಲರ ಬುದ್ಧಿ ನಮಗೆ ಬಂದು ಸೇರುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಯಾರಂದ್ರೆ ಅವರ ಹತ್ರ ಊಟ ಹೋಗ್ತಾ ಇದ್ದಿಲ್ಲ. ಶೇಷದಾಸರ ಚರಿತ್ರೆಯಲ್ಲಿ ಇದೇ ಬರುತ್ತೆ. ಶೇಷದಾಸರು ಅದೇ ಊರಿನಲ್ಲಿ ದಿನಾಂಗ್ಲೂ ಭಿಕ್ಷಕ್ಕೆ ಹೋಗ್ತಾ ಇದ್ರೆ, ಒಬ್ಬ ಶೆಟ್ಟಿ ಪರಮಲೋಭಿ ಪಾಪಿ ಎರಡೂ ಇವೆ ಅವರಲ್ಲಿ. ಅವನಿಗೆ ಎಷ್ಟು ಲೋಭಿ ಅಂದರೆ ಎಂದರ ಕೈಯಿಂದ ಕಾಗೆಯನ್ನು ಹೊಡಿತಾ ಇದ್ದಿಲ್ಲ, ಒಂದಗಳು ಬಿದ್ದಲ್ಲಿ ಹೊತ್ಕೊಂಡು ಹೋಗುತ್ತೋ ಅಂತ, ಅಷ್ಟು ಲೋಭಿ ಅವ. ಅಂತಹದ್ದು ಯಾಕೋ ಬುದ್ಧಿ ಬರ್ತವನಿಗೆ, ಇವರಿಗೆ ಒಂದು ಹಿಡಿ ಅಕ್ಕಿ ಹಾಕಬೇಕು ಅಂತ ದಾಸರು ಹೇಳಿದರು, ನೀನು ಹಾಕಬೇಡ ಅಂತ. ಹೇಗೋ ಒಂದಾಗಿ ಹಿಂದೆ ಶಿಷ್ಯರು ಬರ್ತಾ ಇದ್ರೆ ಏನೋ ಒಂದು ಮಾಡಿ ಒಳಗೆ ಒಂದು ಹಿಡಿ ಅಕ್ಕಿ ಹಾಕಿಬಿಟ್ಟ. ಹತ್ತಕೊಂಡು ಹೋದ್ರು, ನೈವೇದ್ಯ ಆಯಿತು, ಊಟ ಮಾಡಿದ್ರು, ದಾಸರ ಜ್ಞಾನವೇ ತಿರೋಧಾನ ಆಯಿತು. ನೋಡಿದ್ರು, ಅಯ್ಯಪ್ಪ ಇವನು ಊಟ ಮಾಡಿದ್ದಕ್ಕೆ ಒಂದು ಹಿಡಿ ಅಕ್ಕಿ ಆಯ್ತಲ್ಲ ಅಂತ. ನೀವು ಮೊದಲು ಕಲ್ಲು ಹೋಗಿದ್ದೀರಾ ಶೇಷದಾಸರ ಸ್ಥಾನಕ್ಕೆ? ಹೋಗದಿದ್ರೆ ಹೋಗಿ ಬನ್ನಿ, ಯಾಕೆಂದ್ರೆ ಮಹಾಕ್ಷೇತ್ರ, ಅವರು ನೋಡದಿದ್ರೆ ಜನ್ಮ ವ್ಯರ್ಥ. ತುಂಬಾ ದೊಡ್ಡ ಕ್ಷೇತ್ರ ಅದು. ಮೊದಲ ಕಲ್ಲಿನಲ್ಲಿ ಯಾಕೆ ಮೊದಲ ಕಲ್ಲು ಅಂತ ಹೆಸರು ಬಂತು ಅಂದರೆ, ಸಂಸ್ಕೃತದಲ್ಲಿ ಆದಿಶಿಲ ಅಂತ, ಮೊದಲು ಶ್ರೀನಿವಾಸ ಹೆಜ್ಜೆ ಇಟ್ಟ ಜಾಗ. ವೈಕುಂಠದಿಂದ ಮೊದಲು ಹೆಜ್ಜೆ ಇಟ್ಟದ್ದಿಲ್ಲಿ, ಎರಡನೆಯದು ತಿರುಪತಿಯಲ್ಲಿ. ಮೊದಲು ಹೆಜ್ಜೆ ಇಟ್ಟಿದ್ದೇ ಇಲ್ಲೇ ಒಡಮೂಡಿದ್ದಾನೆ ಸ್ವಾಮಿ ಶ್ರೀನಿವಾಸ. ಮೊದಲು ಕಲ್ಲಿಂದ ಸ್ವಲ್ಪ ದೂರ, ಒಂದು 3-4 ಮೈಲಿ ದೂರ, ಅಲ್ಲಿ ಒಂದು ಬೆಟ್ಟ ಇದೆ, ಅಲ್ಲಿ ಒಂದು ಶ್ರೀನಿವಾಸ ದೇವರು ಒಡಮೂಡಿದ್ದಾರೆ ಗುಹೆಯಲ್ಲಿ. ಅಲ್ಲಿಗೆ ಶೇಷದಾಸರು ಹೋಗಿ 48 ದಿನ ಒಂದು ಖರ್ಜೂರ ತಿಂದಿದ್ದು ಮತ್ತು ಪುನಃ ಜ್ಞಾನ ಸಂಪಾದನೆ ಮಾಡಿಕೊಂಡ್ರು ಅಂತ ಬರುತ್ತೆ. ಅವನು ಸತ್ತು ಹೋದನಂತೆ. ಮೇಲಕ್ಕೆ ಹೋದರೆ ಎಲ್ಲಾ ಖಾಲಿ, ಶೇಷದಾಸರ ಹೊಟ್ಟೆಯಲ್ಲಿ ಒಂದು ಹಿಡಿ ಅಕ್ಕಿ ಹಾಕಿದ್ದಕ್ಕೆ ಪಾಪವೆಲ್ಲ ಭಸ್ಮ ಆಗಿದೆ ಅವನಿಗೆ. ಅದಕ್ಕೆ ಹೇಳ್ತಾರೆ, ಜ್ಞಾನಿಗಳ ಹೊಟ್ಟೆಯಲ್ಲಿ ಒಂದು ಹಿಡಿ ಸುತ್ತು ಅನ್ನ ಹಾಕಿದ್ರೆ ಸಾಕು, ಉದ್ಧಾರ ಆಗಿಬಿಡುತ್ತೇವೆ. ಆದ್ದರಿಂದ ವಿಶೇಷವಾಗಿ ಎಲ್ಲಿ ಬಂತಿದೆಲ್ಲ, ಪೌರೋಹಿತ್ಯಕ್ಕೆ ಬಂತು. ನಾವು ಇನ್ನೊಬ್ಬರ ಅನ್ನವನ್ನು ಸ್ವೀಕಾರ ಮಾಡಿದರೆ ಸಾಕು, ನಮಗೆಲ್ಲಾ ರೀತಿಯಾದ ಪಾಪಗಳು ಬರುತ್ತೆ, ಆದ್ದರಿಂದ ನಾನು ಪೌರೋಹಿತ್ಯ ಮಾಡಿದ್ದಲ್ಲ ಅಂದ್ರು. ಆದರೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರೆ ಬಂದ್ರು. ನಾರಾಯಣ ವರ್ಮ ಉಪದೇಶ ಕೊಡ್ತಾ ಇದ್ದಾರೆ. ಏನು ನಾರಾಯಣ ವರ್ಮ? ನಾರಾಯಣ ವರ್ಮ ಆ ಚಿಂತನೆ ಮಾಡಿಸೋ ಕಾಲಕ್ಕೆ ಅಂಗನ್ಯಾಸ ಕರಣ್ಯಾಸಗಳೆಲ್ಲ ಹೇಳ್ತಾ ಇದ್ದಾರೆ. ಗಾಯತ್ರಿ ಆದಿ ಮಂತ್ರಗಳು ಮಾಡುವ ಕಾಲಕ್ಕೆ ಅಂಗನ್ಯಾಸಾದಿಗಳು ಮಾಡಿಕೊಳ್ತಾರೆ. ಹೌದಲ್ವ? ತತ್ಸವಿತು ಅಂಗುಷ್ಠಾಭ್ಯಾಂ ನಮಃ. ಅರ್ಥ ಏನು ಗೊತ್ತಿಲ್ಲ. ಏನೋ ಕೈಗಳು ಮುಟ್ಟಬೇಕು, ಎದೆ ಮುಟ್ಟಬೇಕು, ತಲೆ ಮುಟ್ಟಬೇಕು. ಆ ಮಂತ್ರದ ಗಾಯತ್ರಿ ಮಂತ್ರದ ತುಂಡು ತುಂಡು ಮಾಡಿರ್ತಾರೆ, ಆ ತುಂಡುಗಳಿಂದ ಎಲ್ಲ ಮುಟ್ಟಿಕೊಂಡು ಜಪ ಮಾಡುವುದು ಇದು ಹೇಳುತ್ತಾರೆ. ಮಂತ್ರ ಮೂರ್ತಿರ್ ಭವೇತ್ ಬುಧಃ. ಆ ಮಂತ್ರ ಚಿಕ್ಕ ಚಿಕ್ಕ ಭಾಗ ಎಲ್ಲ ಪೂರ್ಣವಾದ ಭಗವದ್ ರೂಪಗಳಿಂದ ತುಂಬಿತ್ತು. ಆ ರೂಪಗಳನ್ನು ನಮ್ಮ ಅಂಗದಲ್ಲಿ ನ್ಯಾಸ, ಅದು ಅಂಗನ್ಯಾಸ. ಅಂಗದೊಳಗೆ ದೇವರ ನ್ಯಾಸ, ಕರಗಳಲ್ಲಿ ದೇವರ ನ್ಯಾಸ ಮಾಡಿದರೆ ಒಟ್ಟಾರೆ ಮಂತ್ರವೇ ನಮ್ಮ ಆಕಾರದಲ್ಲಿ ನಿಂತು ಬಿಡುತ್ತೆ, ರಕ್ಷಣೆ ಮಾಡುತ್ತಾ ಇರುತ್ತೆ. ಇಷ್ಟರ್ಥ ಇದೆ. ಹೀಗೆ ವಿಶೇಷವಾಗಿ ವಿಷ್ಣವೇ ನಮಃ ಅಂತ ಆ ವಿಷ್ಣು ಮಂತ್ರದಿಂದ, ನಾರಾಯಣ ಮಂತ್ರದಿಂದ ಭಗವಂತನನ್ನ ಚಿಂತನೆ ಮಾಡಿ ದೇವರನ್ನ ಆ ಸ್ತೋತ್ರವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಂತ್ರವನ್ನ ಹರಿರು ವಿದಧ್ಯಾತ್ ಮಮ ಸರ್ವ ರಕ್ಷಾ. ಯಾರಯ್ಯ ನಿನ್ನ ರಕ್ಷಣೆ ಮಾಡುವುದು ಅಂದರೆ ಹರಿಹಿ, ಬಿಂಬರೂಪಿ ಭಗವಂತನೇ ನನ್ನ ಸುತ್ತು ಅನೇಕ ರೂಪಗಳಿಂದ ನನ್ನನ್ನು ರಕ್ಷಣೆ ಮಾಡಲಿ ಎಂಬ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ತುಂಬಾ ಇದೆ. ಇವನೇ ನನ್ನನ್ನು ಜಲದಲ್ಲಿ ರಕ್ಷಣೆ ಮಾಡಲಿ, ಇವನೇ ನನ್ನನ್ನು ಗುಹೆಯಲ್ಲಿ ರಕ್ಷಣೆ ಮಾಡಲಿ, ಕಾಡಿನಲ್ಲಿ ರಕ್ಷಣೆ ಮಾಡಲಿ, ಪಥದಲ್ಲಿ ರಕ್ಷಣೆ ಮಾಡಲಿ, ಎಲ್ಲಾ ಕಡೆ ರಕ್ಷಣೆ ಮಾಡಲಿ, ಇವನೇ. ಇಲ್ಲಿ ಕನೆಕ್ಷನ್ ಕೊಡ್ತಾ ಇದ್ದಾರೆ. ಮನೆ ತುಂಬಾ ವೈರ್ ಇದೆ, ಪ್ಲಗ್ ಅಲ್ಲಿ ಕನೆಕ್ಷನ್ ಕೊಡ್ಲಿಲ್ಲ, ಏನು ಉಪಯೋಗ? ಹಾಗೆ ಎಲ್ಲಾ ಕಡೆ ರಕ್ಷಣೆ ಮಾಡುವವ ಇವನೇ ಅಂತ ಚಿಂತನೆ ಮಾಡುತ್ತಾ ಇದ್ದಾರೆ. ಹೇಳುತ್ತಾರೆ ಭಗವಂತನ ಹರೇ ನಾಮ ರೂಪ ಯಾನ ಆಯುಧಗಳು ಎಲ್ಲವೂ ನನ್ನ ರಕ್ಷಣೆ ಮಾಡಲಿ ಎಂದ್ರು. ಏನು ವಿಶೇಷ? ದೇವರ ನಾಮ ದೇವರೇ, ದೇವರ ಯಾನ ಅಂದ್ರೆ ರಥಗಳು ದೇವರೇ. ದೇವರು ಯಾವ ರಥದಲ್ಲಿ ಹೋಗುವುದು? ಗರುಡ ರಥದಲ್ಲಿ ಹೋಗುವುದು, ಗರುಡರ ಮೇಲೆ ಏರಿ ಹೋಗುವುದು. ನಮ್ಮ ತಲೆಯಲ್ಲೇನು ಗರುಡ ದೇವರು ದೇವರನ್ನ ಹೊತ್ತಿದ್ದಾರೆ ಅಂತ? ಅಲ್ಲ, ಗರುಡ ದೇವರ ಆಕೃತಿಯಲ್ಲಿ ಗರುಡ ದೇವರನ್ನ ಹೊತ್ತಿದ್ದು ದೇವರೇ. ಗರುಡ ದೇವರ ಆಕೃತಿಯಲ್ಲಿ ಗರುಡ ದೇವರನ್ನೂ ಹೊತ್ತುಕೊಂಡು ಆ ಮೂಲಕ ತನ್ನನ್ನು ತಾನೇ ಹೊತ್ತುಕೊಂಡು ತಿರುಗ್ತಾ ಇದ್ದಾನೆ ದೇವರು. ಈ ಎಚ್ಚರ ಬರಲಿ ಎಂದ್ರು. ತನ್ನ ಆಭರಣಗಳು ತಾನೆ, ತನ್ನ ವಸ್ತ್ರವು ತಾನೆ, ತನ್ನ ಎಲ್ಲ ಆಯುಧಗಳು ತಾನೆ, ಎಲ್ಲವೂ ತಾನೇ ಆಗಿ ನಿಂತ ಭಗವಂತನ ಏನು ವಿಶೇಷವನ್ನು ಚಿಂತನೆ ಮಾಡಿದ್ರೆ ಏನಾಗುತ್ತೆ ಹೇಳ್ತಾ ಇದ್ದಾರೆ. ವಿದಿಕ್ಷು ದಿಕ್ಷೂರ್ಥ ಮದಸ್ತವಂತ ಅಂತರ್ಭೈಹಿ ಭಗವಾನ್ ನರಸಿಂಹ. ಆ ನರಸಿಂಹ ಎಲ್ಲಾ ದಿಕ್ಕುಗಳಲ್ಲಿ ಕಾಪಾಡಲಿ. ಇನ್ನ ಮುಂದೆ ಹೇಳುತ್ತಾರೆ, ಸರ್ವಜ್ಞೋ ಭಗವಾನ್ ಹರಿಹಿ, ನನ್ನ ಒಳಗಿರತಕ್ಕಂತಹ ಭಗವಂತ ಸರ್ವಜ್ಞ. ಏನು ಸರ್ವಜ್ಞ ಅಂತ ಅರ್ಥ? ನಾನು ದೇವರತ್ತ ಅಪ್ಲಿಕೇಶನ್ ಹಾಕಿ ನೀರಿನಲ್ಲಿ ಕಾಪಾಡ್ಲಿ, ಅಲ್ಲಿ ಕಾಪಾಡ್ಲಿ, ಇಲ್ಲಿ ಕಾಪಾಡ್ಲಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಹೇಳಿದ್ದೆಲ್ಲ ಅಲ್ಲಿ ಮಾತ್ರ ಕಾಪಾಡ್ತೇನೆ, ಮಿಕ್ಕ ತುನಿ ಕೇಳಿಲ್ಲ ನಾ ಮಾಡಲ್ಲ. ಹಾಗ ಬೇಡ, ನೀನು ಸರ್ವಜ್ಞ, ಎಲ್ಲೆಲ್ಲಿ ಯಾವ ಯಾವ ರೀತಿ ಕಾಪಾಡಬೇಕೋ ಆ ರೀತಿ ಕಾಪಾಡಯ್ಯ ಅಂತ ಹೇಳಿಬಿಡ್ತಾ ಇದ್ದಾರೆ. ಪಾತು ಸರ್ವೈಹಿ ಸ್ವರೂಪೈಹಿ ನಹ ಸದಾ ಸರ್ವತ್ರ ಸರ್ವಗ, ಎಲ್ಲಾ ಕಡೆ ಎಲ್ಲಾ ರೂಪದಿಂದ ನನ್ನ ರಕ್ಷಣೆ ಮಾಡಲಿ. ಏನಿದ್ ರಕ್ಷಣೆ ಮಾಡುವುದು ಅಂದ್ರೆ, ನಾನಿವಾಗಿ ನಾರಾಯಣ ವರ್ಮ ಹೇಳಿಕೊಂಡೆ, ಈಗ ದೇವರು ಎಲ್ಲಾ ರೂಪಗಳು ತಗೊಂಡು ಬಂದ ಅಂತ ಅರ್ಥವೋ? ಅಲ್ಲ, ನಾವು ಇಷ್ಟು ಕಾಲ ಬದುಕಿದ್ದೇವೆ ಅಂದ್ರೆ ಆ ಸ್ವಾಮಿ ಅಷ್ಟು ರೂಪಗಳು ತಗೊಂಡದ್ದಕ್ಕೆ ಬದುಕದು. ಇಷ್ಟು ಕಾಲ ನಮ್ಮನ್ನ ರಕ್ಷಣೆ ಮಾಡುವ ಭಗವದ್ ರೂಪಗಳ ಪರಿಚಯ ಮಾಡಿಕೊಟ್ಟದ್ದು ನಾರಾಯಣ ವರ್ಮ. ಇಷ್ಟು ಕಾಲ ನೀನು ಅಪ್ಲಿಕೇಶನ್ ಹಾಕದೇನೆ ಮಾಡಿದ್ದಾರಪ್ಪ, ಈ ರೂಪಗಳ ಚಿಂತನೆ ಇನ್ನಾದರೂ ಮಾಡು ಅಂತ ಹೇಳಿದ್ದೆ ನಾರಾಯಣ ವರ್ಮ. ಅಷ್ಟೇ ಹೊರತು ಪ್ರತ್ಯೇಕ ನಾನು ಮಾಡಿದ ಸ್ತೋತ್ರ ದೇವರೇನು ಈಗ ಬಂದ್ರು ಅಂತ ಹೇಳೋದಲ್ಲ. ಅದು ಇಂದ್ರ ದೇವರಿಗೆ ಚೆನ್ನಾಗಿ ಅರ್ಥ ಆಯಿತು, ಬಿಂಬನಲ್ಲೇ ಮನಸ್ಸಿಟ್ರು, ದೈತ್ಯರನ್ನ ಗೆದ್ದು ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಷ್ಟು ಉಪಕಾರ ಮಾಡಿದ ವಿಶ್ವರೂಪಾಚಾರ್ಯರು ತಮ್ಮ ಮೂರು ತಲೆಗಳಲ್ಲಿ ಒಂದು ತಲೆಯಿಂದ ದೈತ್ಯರಿಗೆ ಆಹುತಿಗಳನ್ನು ಕೊಡತಾ ಇದ್ರು. ಕೊಡ್ಲಿ ಅದಕ್ಕೇನು ಚೂರು ಅಂದರೆ ಅದು ಎಷ್ಟು ದೊಡ್ಡ ತಪ್ಪು ಅಂದರೆ, ದೇವತೆಗಳಿಗೆ ಆಹುತಿಗಳನ್ನು ಕೊಡಿಸಿದರೆ ಅವರು ತಮ್ಮೊಳಗಿರುವ ದೇವರಿಗೆ ಆಹುತಿಯಾಗಿ ಕೊಡತಾ ಇದ್ದಾರೆ, ದೈತ್ಯರಿಗೆ ಕೊಟ್ಟರೆ ನುಂಗಿ ಬಿಡ್ತಾ ಇದ್ದಾರೆ, ದೇವರಿಗೆ ಕೊಡದೇನೆ. ಅವಾಗ ಏನಾಗುತ್ತೆ, ಆಹುತಿಗಳು ನಾಯಿಗೆ ಕೊಟ್ಟಂತಾಗುತ್ತೆ. ದೇವರಿಗೆ ಕೊಡಬೇಕಾದ ಆಹುತಿ ದೈತ್ಯರಿಗೆ ಕೊಟ್ಟರೆ, ಯಾರು ದೇವರ ಭಕ್ತರಲ್ಲದ ದೈತ್ಯರಿಗೆ ಕೊಟ್ಟರೆ ಹೀಗಾಗುತ್ತೆ. ಆದ ಕಾರಣ ದೇವರ ಹೇಳನ ಮಾಡಿದ್ರು ಅಂತ ಹೆದರಿದ್ರು ಇಂದ್ರದೇವರು. ಇವರನ್ನು ಹೀಗೆ ಬಿಟ್ರೆ ದೇವರು ನನ್ನ ಶಿಕ್ಷಾ ಮಾಡುತ್ತಾರೆ ಅಂತ ಅವರ ತಲೆ ಕಡಿದ್ರು. ಆಗ ಅವರ ತಂದೆಗೆ ಸಿಟ್ಟು ಬಂತು, ಕೃಷ್ಣ ಪ್ರಜಾಪತಿಗಳಿಗೆ, ನನ್ನ ಮಗನ ತಲೆ ಕಡೆದ ಇಂದ್ರನ ತಲೆ ಕಡಿಯುವವ ಬರಲಿ ಅಂತ ಯಜ್ಞ ಮಾಡಿದ್ರು. ಸ್ವರ ಸ್ವಲ್ಪ ವ್ಯತ್ಯಾಸ ಆಯಿತು, ಅದಕ್ಕೆ ಇಂದ್ರನ ತಲೆ ಕಡಿಯುವವ ಬರಲಿಲ್ಲ, ಇಂದ್ರನಿಂದ ಸಾಯುವವ ಬಂದ ವೃತ್ರಾಸುರ. ಇನ್ನ ವೃತ್ರಾಸುರ ಏನು ಮಾಡಿದ, ವೃತ್ರಾಸುರನ ಬಾಯಿಂದ ಎಂತಹ ಒಳ್ಳೆ ಒಳ್ಳೆ ಸ್ತೋತ್ರಗಳು ಬಂದು ಎಂಬುದನ್ನ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣ.